está.
హయగ్రీవముచిదానంద విగ్రహం సదనుగ్రహం దశగ్రీవచ్చిదం శాపాన్మణిగ్రీవ విమోచనం స్వనామగ్రహణాదేవ నిరస్తగ్రహ విగ్రహం వృందావనగతం వందే బ్రహ్మ రుద్రేంద్రవందితం స్వాంతస్థానంతశయ్యాయ పూర్ణజ్ఞానరసాన్నసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షితానంత లీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురున్ మమ. బ్రహ్మచర్య హరిప్రీతి సువిద్యా బాధశారిణః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజ పదద్వంద్వ వారిజాసక్త మానసాన్ విశ్వప్రియ గురూన్ వందే మందోహం ధీమిశుద్ధయే. సత్యం సత్యం పునః సత్యం విష్ణుతీర్థప్రసాదత సర్వే కామా భవంతేవ శుభగోవింద సన్నిధౌ. చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విమలం శాంతం విజయాఖ్యగురుం భజే. శ్రీగురుభ్యో నమః. హరి ఓం. ಪರ್ವಕಾಲ ಯಾಕೆ ಪರ್ವಕಾಲ ಅಂತ ಹೇಳ್ತೀರ? ಭಗವಂತನನ್ನ ನೋಡಿ ಅವನ ಕೊಂಡಾಡಿ ಅವನ ಅಸ್ತಿತ್ವವನ್ನು ಅನುಭವಿಸಿ ಆ ಪರಿಚಯವೇ ಇಲ್ಲದಂತಹ ಜನಕ್ಕೆ ಅವನನ್ನ ಅವರ ಮನಸ್ಸಲ್ಲಿ ತುಂಬುವ ಕೆಲಸ ಮಾಡಿದವರೇ ಗುರುಗಳು. ಗುರುಗಳು ಅಂದ್ರೆ ಯಾರೂ ಅಲ್ಲ, ಯಾರಿಗೆ ಭಗವಂತನ ಕಡೆ ಹೋಗುವಂತಹ ಎಚ್ಚರವೇ ಇಲ್ಲವೋ, ಭಗವಂತನ ಎಚ್ಚರವೇ ಇಲ್ಲವೋ, ಭಗವಂತನ ಎಚ್ಚರ ಅಂತ ಇದ್ರೂ ಕೂಡ ಇರಬೇಕಾದ ರೀತಿಯಲ್ಲಿ ಇಲ್ಲವೋ. ಅಂದರೆ ನಮಗೆಲ್ಲ ಎಚ್ಚರ ಇದೆ, ದೇವರು ದೇವರು ಅಂತ ಯಾಕೆ ಬರಬೇಕು ದೇವರ ಹತ್ರಿಗೆ? ನಮಗೇನೋ ಬೇಕಾಗಿದ್ದು ಕೊಡ್ತಾನೆ, ಗೋಡೌನ್ ಕೀಪರ್ ತರ ಬೇಕಾಗಿದ್ದೆಲ್ಲ ಕೊಡ್ತಾನೆ. ಅವನಿಗೊಂದು ಟೋಕನ್ ಕೊಡಬೇಕು, ದುಡ್ಡು ಕೊಟ್ಟರೆ ಸಾಕು ಕೊಡ್ತಾನೆ. ನಾವೀಗ ಪಂಚಾಮೃತ ಅದು ಇದು ಕೊಟ್ಟು ನಮ್ಗೆ ಬೇಕಾದ ತಗೊಂಡು ಹೋಗ್ತೀವಿ. ಆ ತರ ಒಂದು ವ್ಯವಹಾರ ನಡೀತಾ ಇರುತ್ತೆ. ಭಗವಂತ ಅಂದ್ರೆ ಏನು ಅಂತ ಪರಿಚಯವಿಲ್ಲದೇ ಇರುವಂತ ನಮಗೆ ಭಗವಂತನ ಪರಿಚಯ ಮಾಡಿಕೊಟ್ಟು ಹೃದಯದಲ್ಲಿ ಸ್ಥಾಪನೆ ಮಾಡತಕ್ಕಂಥವರೇ ಗುರುಗಳು. ಅಂಥ ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ಮಹಾನುಭಾವರೇ ನಮ್ಮ ತಂದೆ ಮುದ್ದು ಮೋಹನ ವಿಠಲ ದಾಸರು. ಜಗತ್ತಿಗೆ ಅಪರೂಪದ ಜ್ಞಾನವನ್ನ ಕೊಟ್ಟು ಅದ್ವೈತಿಗಳೇ ತಲೆಬಾಗಿ ನಮಸ್ಕಾರ ಮಾಡುವಂತೆ ಮಾಡಿದ ಯಾರ ಸಿದ್ಧಾಂತವನ್ನ, ಸಿದ್ಧಾಂತ ಅಂತ ಅವರು ಹೇಳಿಕೊಂಡ್ರು, ಅವರ ಸಿದ್ಧಾಂತವನ್ನ ತುಂಡು ತುಂಡಾಗಿ ಕತ್ತರಿಸಿದಾಗ್ಲೂ ಕೂಡ ಆ ಕತ್ತರಿಸಿದಂತಹ ವ್ಯಕ್ತಿಗೇನೆ ನಮಸ್ಕಾರ ಮಾಡುವ ಪರಿಸ್ಥಿತಿ ಬಂದರೆ ಅದ್ವೈತಿಗಳಿಗೆ ಆ ಪರಿಸ್ಥಿತಿ ಬಂತಂತೆ. ಸೋಮನಾಥ ಕವಿ ವ್ಯಾಸರಾಜರ ಹತ್ರ ಇದ್ದ ಮಹಾನುಭಾವ, ವ್ಯಾಸರಾಜರ ಕುರಿತು ಅದ್ವೈತಿ ವ್ಯಾಸಯೋಗಿ ಚರಿತ ಅಂತ ಚರಿತ್ರೆಯನ್ನು ಬರೆದ, ವ್ಯಾಸರಾಜರ ಚರಿತ್ರೆಯನ್ನು. ಅವರ ಕಡೆಯವರೆಲ್ಲ ಸ್ವಲ್ಪ ಗುಸುಗುಟ್ಲಿಕ್ಕೆ ಶುರು ಮಾಡಿದ್ರಂತೆ, ಇದೇನು ನೀನು ನಮ್ಮವನಾಗಿ ಆ ಗುರುಗಳ ಚರಿತ್ರೆಯನ್ನು ಬರೆದೀಯ, ನಿನಗೇನು ಕೊಟ್ರವರು, ಏನು ಕೊಡ್ಲಿಕ್ಕೆ ಸಾಧ್ಯ, ನಾವು ಕೊಡ್ತೇವ. ಅವಾಗ ಅವರು ಸೋಮನಾಥ ಕವಿ ಕೇಳುತ್ತಾನೆ, ನೀವು ನನಗೇನು ಕೊಡ್ತೀರಾ ಹೇಳಿ, ಏನು ಬೇಕು? ಒಂದು ಕೆ ಜಿ ಬಂಗಾರವ, ಎರಡು ಕೆ ಜಿಯ ಮಣವ, ಎಷ್ಟು ಬೇಕು? ಅವಾಗಂತಾನೆ, ನಂಗೆ ಅಷ್ಟೆಲ್ಲ ಸಾಕಾಗ್ದು, ನಂಗೆ ಆಸೆ ಜಾಸ್ತಿ. ಎಷ್ಟು ಬೇಕು? ಮೇರು ಪರ್ವತ ನೋಡಿದ್ದೀರಾ? ಬಂಗಾರದ ಪರ್ವತ. ಅಷ್ಟು ಬಂಗಾರ ಕೊಡ್ಲಿಕ್ಕಾಗುತ್ತಾ? ಸಾಧ್ಯ ಇಲ್ಲ, ಪರ್ವತವೇ ಕಾಣಿಸಲ್ಲ ನಮಗೆ. ಬೇಕಾದ್ರೆ ಈಗ ವೆಹಿಕಲ್ ಮಾಡಿಕೊಂಡು ಏರೋಪ್ಲೇನ್ ಎಲ್ಲ ಹೋಗಿ ನೋಡಿ, ಮೇರು ಪರ್ವತ ಇದೆ ಅಂತ ಹೊರಟೆ ಮಾಡಿದ್ದಾರೆ ವಾದಿರಾಜರು. ನಿಮಗೆಲ್ಲ ಕಾಣಿಸುತ್ತಾ ನೋಡಿ, ಎಲ್ಲೂ ಕಾಣಿಸಲ್ಲ. ಯಾಕೆ ಅಂದ್ರೆ ಮೇರು ಪರ್ವತ ಪಾಪಿಷ್ಠರಿಗಲ್ಲ, ಪಾಪದ ಆಲೋಚನೆ ಇದ್ದವರಿಗೆ ಕಾಣಿಸೋದೇ ಇಲ್ಲ, ಪರ್ವತವೇ ಕಾಣಿಸಲ್ಲ, ಇರುತ್ತೆ ಕಾಣಿಸೋದೇ ಇಲ್ಲ ಅಂತ ಪ್ಯೂರ್ ಬಂಗಾರದ ಪರ್ವತ. ಅದು ಕೊಡ್ಲಿಕ್ಕಾಗುತ್ತಾ ಅಂದ್ರೆ ಬಾಯಿ ಬಿಟ್ರು ಅವರು. ಅದಕ್ಕೆ ಇವ್ರು ಹೇಳ್ತಾರೆ, ನಾನು ವ್ಯಾಸರಾಜರ ಮುಂದೆ ಈ ಗ್ರಂಥವನ್ನ ಬರೆದಿಟ್ಟಾಗ ಅವರು ಕೊಟ್ರೇನು ಮೇರು ಪರ್ವತ ಅಂತ ಕೇಳಿದರೆ ಇಷ್ಟು ಹೇಳ್ತಾರೆ, ಅವರೇನು ಮಾಡಿಲ್ಲ, ಚೂರು ಉತ್ತರ ತೂಗಿದ್ರಯ್ಯ, ಏನು ಬಂತು ನಿನಗೆ ಅಂತ ಹೇಳ್ತಾರೆ. ಶ್ಲಾಘಾ ಕಂಪನ ಮೇಕಮೇವ ಶಿರಸ ಶ್ರೀವ್ಯಾಸ ಯೋಗೀಸಿತು ಮೇರೂಣಾಂ ಶತಮರ್ಹತಿ ಕ್ಷಿತಿತಲೆ ವಿದ್ಯಾಸು ವಿದ್ಯಾವತಾಂ. ವ್ಯಾಸರಾಜರು ಒಮ್ಮೆ ತಲೆ ತೂಗಿದರೆ ಸಾಕಯ್ಯ, ನನಗೆ 100 ಮೇರು ಪರ್ವತಗಳನ್ನ ದಕ್ಷಿಣೆ ಕೊಟ್ಟಷ್ಟಾಯಿತು. ಪರ್ವತ ಬರಲಿಲ್ಲ, ಆನಂದ ಬಂತು ನನಗೆ, ಅಷ್ಟು ಆನಂದ ಬರುತ್ತೆ. ಅಂಥವರು ವ್ಯಾಸರಾಜ ಗುರು ಸಾರ್ವಭೌಮರು, ಅದ್ವೈತಿಗಳೇ. ಇಂಥವರಿಂದ ಸೋತರೆ ಇಂಥವರಿಂದ ಸೋಲಿಸಬೇಕು ಅಂತ ಅಂಥ ವ್ಯಕ್ತಿತ್ವ. ಅವರ ಶಿಷ್ಯರಾಗಿ ಬಂದವರೇ ಪುರಂದರದಾಸರು, ಈ ಪೀಳಿಗೆಯ ಮೂಲ ಪುರುಷರು. ಈ ಪೀಳಿಗೆಯ ಮೂಲ ಪುರುಷರು ಪುರಂದರದಾಸರು ಅಂತ ಯಾಕೆ ಹೇಳ್ತೀರಾ ಅಂತ ಹೇಳಿದ್ರೆ, ಹೌದು, ಅವರಿಂದಲೇ ಬಂದತ್ತಾನೆ ಇದು. ಅವರ 4 ಜನ ಮಕ್ಕಳಿದ್ರಲ್ವಾ, ಪುರಂದರದಾಸರ 4 ಜನ ಮಕ್ಕಳು, ಆ 4 ಜನ ಮಕ್ಕಳಲ್ಲಿ ಮಧ್ವಪತಿ ವಿಠಲ ಎಂಬವರೇ ನಮ್ಮ ವಿಜಯದಾಸರಾಗಿ ಬಂದರು. ಹೌದು ತಾನೆ. ಅಷ್ಟೇ ಅಲ್ಲ, ವಿಜಯದಾಸರಾಗಿ ಬಂದಾಗ್ಲೂ ಕೂಡ ಅವರಿಗೆ ಅಂಕಿತ ಪ್ರದಾನ ಮಾಡಿ ಆಗ್ಲೂ ಕೂಡ ತಂದೆ ಸ್ಥಾನದಲ್ಲಿ ಅಂಕಿತ ಪ್ರದಾನ ಕೊಟ್ಟವರೇ ತಂದೆ. ಹೌದು, ಆ ತಂದೆ ಸ್ಥಾನದಲ್ಲಿ ನಿಂತವರೇ ಪುರಂದರದಾಸರು. ಕಾಶಿಯಲ್ಲಿ ಅವರಿಗೆ ವಿಶೇಷವಾದ ಅಂಕಿತವನ್ನು, ವಿಜಯ ವಿಠಲ ಅಂಕಿತವನ್ನು ಕೊಟ್ಟವರೇ ನಮ್ಮ ಪುರಂದರದಾಸರು. ಪುರಂದರದಾಸರ ಪರಿಚಯ ಮಾಡಿಕೊಡಿ ಸ್ವಲ್ಪ. ಗೊತ್ತಲ್ಲ ನಿಮಗೆಲ್ಲ, ಗೊತ್ತಿಲ್ಲವಾ ಪುರಂದರದಾಸರ ಕುರಿತು ಪರಿಚಯ ಇಲ್ಲವಾ? ಅಂದ್ರೆ ಮೊನ್ನೆ ಆರಾಧನಾ ಕಾಲಕ್ಕೆ ಹೊಸ ಪರಿಚಯ ಆಗಿತ್ತು ಅಲ್ವಾ? ಹೊಸ ಪರಿಚಯ, ಚೂರ್ ಹೊಸ ಪರಿಚಯ. ನಾನು ಕೊಟ್ಟದ್ದಲ್ಲ, ಅವರ ಮಕ್ಕಳೇ ಕೊಡ್ತಾರೆ. ಗುರು ಪುರಂದರದಾಸರು ಕೊಟ್ಟ ಪರಿಚಯ ಜಗತ್ತಿಗೆ ಆಶ್ಚರ್ಯ ಆಗುತ್ತೆ. ಪುರಂದರದಾಸರ ಆ ವ್ಯಕ್ತಿತ್ವನೇ ಬೇರೆ. ಇನ್ನ ಇಷ್ಟು ಹೊತ್ತು ಹೇಳಿದ್ದು ಶ್ರೀಪಾದರಾಜರ ಗರಡಿಯಲ್ಲಿ ತಯಾರಾದ ವ್ಯಾಸರಾಜರ ಕುರಿತು. ಆದರೆ ಪುರಂದರದಾಸರ ಕುರಿತು ಹೇಳಬೇಕಾದ್ರೆ, ಏನಪ್ಪ, ಒಬ್ಬ ದುಡ್ಡು ಬಿಟ್ಟು ದೇವರಿಗಾಗಿ ಬಂದ ವ್ಯಕ್ತಿ ಅಷ್ಟೇ ತಾನೆ. ದುಡ್ಡನ್ನ ಬಿಟ್ಟು ದೇವರಿಗಾಗಿ ಬಂದ ವ್ಯಕ್ತಿ. ಇಷ್ಟು ಪರಿಚಯ ಮಾಡಿದ್ರೆ ಸಾರಲ್ದು, ಇನ್ನೊಂದು ರೀತಿ ಪರಿಚಯ ಮಾಡಬೇಕು. ಗುರು ಪುರಂದರದಾಸರು ಒಂದು ಹಾಡು ಮಾಡುತ್ತಾರೆ, ಪತಿಗೆ ಪೇಳ ಬೇಡಮ್ಮ ಎಂಥ ಪದ. ಒಂದ್ ದಿವಸ ಪುರಂದರದಾಸರ ಪತ್ನಿ ತಾವು ಮನೆ ಒಳಗಿಂದ ಚೂರು ಅಂದ್ರೆ ಮನೆ ಮುಂದೆಲ್ಲ ಕೆಲಸ ಮಾಡ್ಲಿಕ್ಕೆ ಯಾರು ಬಿಡ್ತಾ ಇದ್ರು ಆಕೆಗೆ, ಯಾಕೆ ಗಂಗಾಜ ನದಿ ಅಭಿಮಾನಿ ದೇವತೆಗಳೇ ಬಂದು ಮಾಡಿಕೊಂಡು ಹೋಗ್ಬಿಡ್ತಾ ಇದ್ರು ಆಕೆಗೆ ದುಃಖ. ನನ್ನ ಮನೆ ಮುಂದೆ ಕೆಲಸ ಮಾಡ್ಲಿಕ್ಕೆ ಯಾರು ಬಿಡ್ತಾ ಇಲ್ಲ. ಅವತ್ತು ಚೂರು ಬೇಗವೇ ಎಚ್ಚರ ಆಯ್ತು ಆಕೆಗೆ. ಸಂಕಲ್ಪ ಭಗವಂತನ ಬೇರೆ. ಹೊರಗೆ ನೋಡುತ್ತಾಳೆ, ಯಾರೋ ತಿರುಗಾಡ್ತಾ ಇದ್ದಾರೆ ಸುತ್ತು, ಮನೆ ಸುತ್ತು ಹೆಜ್ಜೆ ನಮಸ್ಕಾರ ಹಾಕ್ತಾ ಇದ್ದಾರೆ. ಆಕೆಗೆ ಸಂಶಯ ಬಂತು, ಇದೇನಿದು, ಇವರೆಲ್ಲ ಬೆಳಗಿನ ಜಾವ ಬಂದು ಎಲ್ಲರೂ ನದ್ಯಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಪುರಂದರದಾಸರ ಮನೆ ಮುಂದೆ. ಆಕೆ ದಿನಾಗ್ಲೂ ಮನೆ ಮುಂದೆ ರಂಗೋಲಿ ಹಾಕ್ಲಿಕ್ಕಂತ ಹೋದ್ರೆ ಯಾರೋ ಹಾಕಿ ಹೋಗ್ತಾ ಇದ್ರು. ಯಾರಿದು, ನನ್ಗಿಂತ ಮೊದಲು ಬರ್ತಾರಲ್ಲ ಅಂತ ಒಂದು ಕಾದಿ ನೋಡಿದ್ರೆ ಎಲ್ಲ ಹೆಣ್ಮಕ್ಕಳು ಬಂದು ಮಾಡ್ತಾರೆ. ಯಾರು ನೀವು ಅಂದ್ರೆ ಪರಿಚಯ ಮಾಡಿಕೊಂಡು, ಗಂಗಾ ಯಮುನಾ ಸರಸ್ವತಿ ಕೇಳಿದಂತೆ, ನೀವ್ಯಾಕೆ ಬಂದ್ರಿ ಇಲ್ಲಿಗೆ, ನಿಮ್ಮ ಹತ್ರ ಎಲ್ಲರೂ ಬರಬೇಕಲ್ಲ, ಪಾಪ ಕಳ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಬರಬೇಕು ಅಂದಾಗ, ನಮ್ ಪಾಪ ಕಳ್ಕೊಳ್ಳಿಕ್ಕೆ ಇಲ್ಲಿ ಬಂದು. ತೀರ್ಥೀಕುರುವಂತೆ ತೀರ್ಥಾನ್, ಯಾರ ಹೃದಯದಲ್ಲಿ ಭಗವಂತ ನರ್ತನ ಮಾಡ್ತಾ ಇರ್ತಾನೋ ಅಂತವರ ಹತ್ರ ಎಲ್ಲರೂ ಬರ್ತಾರೆ. ಅಲ್ಲಿಗೆ ಬಂದವರೇ ಮಧ್ಯಮಾನ ದೇವತೆಗಳೆಲ್ಲ ಅಲ್ಲಿ ಬಂದ್ರು, ಅವರ ಸೇವಾ ಮಾಡಿದ್ರು. ಅಂತ ಪುರಂದರದಾಸರ ಮನಸ್ಸುತ್ತು ಒಬ್ಬ ವ್ಯಕ್ತಿ ಹೆಜ್ಜೆ ನಮಸ್ಕಾರ ಹಾಕ್ತಾ ಇದ್ರು. ಹಾಕ್ತಾ ಇದ್ರೆ ಆಕೆಗೆ ಕತ್ತರು ಸಂಶಯ, ಯಾರು ಅಂತ ಹೇಳಿ. ಒಬ್ಬಳೆ ಹೋಗ್ಲಿಕ್ಕಾಗಲ್ಲ, ಯಾರು ಗಂಡಸರು, ಅದಕ್ಕೆ ಮಗನನ್ನು ಎಬ್ಬಿಸಿ ಕರ್ಕೊಂಡು ಹೋಗಿದ್ರು. ಸಾಕ್ಷಿ ಬೇಕಲ್ಲ, ಅದಕ್ಕೆ ನಾನೇ ನೋಡಿದೆ ಅಂತ ಹೇಳ್ತಾರೆ ಗುರುಪುರಂದರದಾಸರು. ನಾ ನೋಡಿದೆ ಅದಕ್ಕೆ ಹೊರ ಬರೀತಾ ಇದ್ದೀನಿ ಅಂತ ಬರೀತಾರೆ. ತಾಯಿ ಜೊತೆಗೆ ಹೋಗ್ತಾರೆ. ಯಾರ ವ್ಯಕ್ತಿ ಅಂತ ನೋಡ್ಲಿಕ್ಕೆ ಹೋದ್ರೆ ದೀಪ ಹಿಡಿದು ನೋಡಿದ್ರೆ ವ್ಯಾಸರಾಜರು. ಇದೇನ್ರಿ, ವ್ಯಾಸರಾಜರಿಗೆ ಕೀರ್ತಿಗೆ ಕಡಿಮೆ ಮಾಡುವಂತಹ ಮಾತುಗಳು ಮಾತಾಡ್ತಾ ಇದ್ರೆ, ಅವರು ಸನ್ಯಾಸಿಗಳಿಗೂ ದಾಸರು ಬಂದ್ರೆ ಅವರ ಮಾತೆ ಕೇಳಿ ಅಂತ ಹೇಳ್ತಾರೆ. ಆಕೆ ಬಂದು, ಇದೇನಿದು, ನಮ್ಮವರು ನಿಮ್ಮ ಶಿಷ್ಯರು, ನೀವು ನಮಸ್ಕಾರ ಮಾಡುವುದಿಲ್ಲ. ಅವ್ರು ಹೇಳ್ತಾರೆ, ಈಗ ನಾನು ಗುರು ಅಯ್ಯಮ್ಮ, ನನಗೆ ನನ್ನ ತಾಯಿ ಹೊಟ್ಟೆಯಲ್ಲಿ ನೂರು ವರ್ಷಗಳ ಕಾಲ ಪಾಠ ಮಾಡಿದ ಗುರುಗಳಿವರು, ಒಂದಲ್ಲ ಎರಡಲ್ಲ. ಕಯಾಧು ದೇವಿ ತಾನು ಗರ್ಭವನ್ನು ಧಾರಣೆ ಮಾಡುತ್ತಾಳೆ, ಗರ್ಭಧಾರಣೆ ಮಾಡಿಕೊಳ್ಳೆ ಹಿರಣ್ಯಕಶಿಪು ನೋಡಿ, ಅಂದ್ರೆ ಹೆಂಡತಿ ಗರ್ಭಧಾರಣೆ ಮಾಡಿದ್ದಾಳೆ, ಹಡಿತಾಳೆ, ಆದರೆ ದೀಕ್ಷೆ ಬಂದಿದೆ, ಏನಾದರೂ ಸ್ವಲ್ಪ ತಪಸ್ಸು ಮಾಡಬೇಕು ಅಂತ. ಹೆಂಡತಿ ಮೇಲೆ ವ್ಯಾಮೋಹ ಬಿಟ್ಟ, ಎಲ್ಲ ಬಿಟ್ಟ, ಮಗು ಬರುತ್ತೆ ಅದರ ಮೇಲೆ ವ್ಯಾಮೋಹ ಬಿಟ್ಟ, ಕಾರ್ಯ ದೀಕ್ಷದಿಂದ ಹೊರಟ, ಯಾರು ಹಿರಣ್ಯಕಶಿಪು. ಅದಕ್ಕೆ ಹೋದ ಕೂಡಲೇ ಇಂದ್ರದೇವರು ಬಂದ್ರು, ಕರ್ಕೊಂಡು ಹೋಗ್ಲಿಕ್ಕೆ ನೋಡಿದರೆ, ಅಂದರೆ ಎಲ್ಲರನ್ನ ಗೆದ್ದು ಈಕೆಯನ್ನು ಕರ್ಕೊಂಡು ಹೋಗಿ ಆ ಕೂಸನ್ನು ಹಡೆದ ಮೇಲೆ ಕೊಲ್ಲಬೇಕು ಅಂತ ನೋಡಿದಾಗ ನಾರದರು ತಡೆದು ಕರ್ಕೊಂಡು ಬರ್ತಾರೆ. ಅಲ್ಲಿ ಬಂದಾಗ ಅಲ್ಲೂ ಹೇಳಬೇಕಲ್ಲ ಸ್ವಲ್ಪ ವಿಷಯಗಳು ಹೇಳಬೇಕು, ಇಲ್ಲಾಂದ್ರೆ ಏನು ರುಚಿಯಿಲ್ಲದಂಗೆ ಹೋಗುತ್ತೆ. ರಾಯರು ಅಂತೂ ಸುಮ್ಮನೆ ಅಡ್ಡ ಬಿದ್ರೆ ಹೇಗೆ, ಆ ಗತ್ತಿಗೆ ನಮಸ್ಕಾರ ಮಾಡಬೇಕು. ಪುರಂದ್ರ ನಮ್ಮ ಒಳಗಿರತಕ್ಕಂತಹ ಕೂಸನ್ನು ಕೊಲ್ಲಬೇಕು ಅಂತ ಇಂದ್ರದೇವರು ಹೇಳಿದಾಗ ನಾರದರು ಕೇಳುತ್ತಾರೆ, ಯಾಕೆ ಕರ್ಕೊಂಡು ಹೋಗ್ತಾ ಇದೀಯಾ? ಕೂಸನ್ನ ಕೊಂದು ಬಿಡ್ತೇನೆ. ಅವಾಗಂದ್ರು ಕೂಸನ್ನ ಕೊಲ್ಲಿಕ್ಕಾಗತ್ತ ನಿನಗೆ? ನೀನು ದೊಡ್ಡದ, ಕೂಸು ಚಿಕ್ಕದು, ದೇವರ ಭಕ್ತ, ಬಿಟ್ಟು ಬಿಡಿಯ ಅಂತ ಕೇಳಲಿಲ್ಲ ಪುರಂದರದಾಸ ನಾರದರು ಕೇಳಲಿಲ್ಲ. ಇನ್ನು ಹೇಗೆ ಕೇಳಿದ್ರು ಅಂತ ಹೇಳಿದರೆ, ತ್ವಯಾನ ಪ್ರಾಪ್ಯತೆ ಸಂಸ್ಥಾಂ ಅನಂತಾನುಚರೋ ಬಲಿ. ಒಳಗೆ ಅನಂತನ ಅನುಚರ ಬಲಿಷ್ಠನಾದವ ಕೂತಿದ್ದಾನೆ, ಶೇಷದೇವರ ಸನ್ನಿಧಾನ ಬಂದಿದೆ. ತ್ವಯಾನ ಪ್ರಾಪ್ಯತೆ ಸಂಸ್ಥಾನ್, ನಿನಗೆ ಕೊಲ್ಲಲಿಕ್ಕಾಗಲ್ಲಯ್ಯ ಅಂತಂದು ಬಿಟ್ರು ಇಂದ್ರದೇವರು. ವಜ್ರಾಯುಧಧಾರಿಯಾದ ಇಂದ್ರದೇವರಿಗೆ ನಿನಗೆ ಮುಟ್ಲಿಕ್ಕಾಗಲ್ಲ ಕೂಸನ್ನ ಅಂತ ಹೇಳಬೇಕಾದರೆ ಆ ಕೂಸ ಎಂಥದ್ದಿರಬೇಕು? ಅದಕ್ಕೆ ಕಾರಣ ಕೊಟ್ರು, ಒಳಗೆ ಬಲಿಷ್ಠನಾದವ ಕೂತಿದ್ದಾನೆ ಅನಂತಾನುಚರ ಅಂತ ಹೇಳಿದ್ರು, ಶೇಷದೇವರ ಸನ್ನಿಧಾನ ಕೂತಿದೆ. ಹೌದಾ? ಹಾಗಾದ್ರೆ ಇಂದ್ರದೇವರ ರಿಯಾಕ್ಷನ್ ಹೇಗಿರಬೇಕು? ಒಳಗೆ ದೊಡ್ಡವರಿದ್ದಾರೆ ಅಂದ್ರೆ ಅದಕ್ಕೆ ಹೇಳಿದ ಕೂಡಲೇ ಏನಾಮ್ ಪರಿಕ್ರಮ ದಿವಂಬೆಯು, ಆಕೆ ಸುತ್ತು ಪ್ರದಕ್ಷಿಣೆ ಮಾಡಿ ಹೋದು. ಅಂಥ ಕೂಸು ಒಳಗಿರುವಾಗ ಆಕೆ ನಾರದರನ್ನ ನಾಲ್ಕು ಕೇಳಿಕೊಂಡ್ಲು. ಅವರು ಆಶ್ರಮಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ, ಕೇಳ್ತಾರೆ, ಏನಮ್ಮ ಪ್ರಸವಕ್ಕೆ ಸಿದ್ಧ ಆಗಬೇಕಲ್ಲ ಅಂದ್ರೆ ಆಕೆ ಕೇಳ್ತಾಳೆ, ನನ್ನ ಗಂಡ ಬಂದ ಮೇಲೆ ಪ್ರಸವ ಆಗಬೇಕು ನನಗೆ. ಯಾವಾಗ ಬರ್ತಾನೋ ತಾಯಿ, ತಪಸ್ಸಿ ಕೊಡ್ತಾ ಇದ್ದಾನೆ, ಯಾವಾಗ ಮುಗಿಬೇಕು? ಏನು ಇವತ್ತಾಗ ನಮ್ಮ ಸೇವಾ ಅಥವಾ ರಾಯರ ಸೇವಾ ಮಾಡ್ತೀವಿ, ಒಂದು ವಾರ ಸಂಕಲ್ಪ ಮಾಡಿಕೊಂಡು ವಾರ ಇನ್ನ ರಾಯರಾಗಿ ಬಂದಿಲ್ಲ ನೋಡಿ, ದಯವಿಟ್ಟು ನೋಡ್ತಾ ಇದ್ದೀನಿ. ಆತರ ತಪಸ್ಸ ಇಲ್ಲ, ಬ್ರಹ್ಮದೇವರು ಬರಬೇಕು. ಅವ್ರು ಬರ್ತಾರಾ? ಯಾವಾಗ ಬರ್ತಾರೆ? ನಿಮ್ ಗಂಡ ಯಾವಾಗ ಬರ್ತಾರೆ? ನಂಗೆ ಗೊತ್ತಿಲ್ಲ ಸ್ವಾಮಿ, ನೀವು ಅನುಗ್ರಹ ಮಾಡಬೇಕು. ಎಂಥ ನಾರದರ ಪರಮಶಕ್ತಿ ಅಂದ್ರೆ, ಆಕೆಗೆ ಗಂಡ ಬರೆಯುವ ಪರ್ಯಂತ ಗರ್ಭಧಾರಣೆ ಮಾಡುವ ತಾಕತ್ತನ್ನು ಕೊಟ್ಟು ಗರ್ಭವನ್ನು ನಿಲ್ಲಿಸಿದ್ರು. ಅದು ತಪಶಕ್ತಿಯ ಲಕ್ಷಣ. ಒಂದಾಯರಡ ನೂರು ವರ್ಷ ತಪಸ್ಸು ಮಾಡಿದ್ರು ಅವರು, ನೂರು ವರ್ಷ ಗರ್ಭಧಾರಣೆ ಮಾಡಿದ್ದಾಕೆ. ನೂರು ವರ್ಷ ಗರ್ಭಧಾರಣೆ ಮಾಡಿದರೆ ನೂರು ವರ್ಷ ಆಕೆ ಇಟ್ಕೊಂಡು ಏನ್ ಮಾಡಿದ್ರಪ್ಪ ಅಲ್ಲಿ, ಬರೀ ಊಟ ಮಾಡಿದ್ಲ ಅಂದ್ರೆ ನೋಡಿ, ನಾವು ಮೇಲ್ನೋಟದ ಕಥೆಯೆಲ್ಲ ನೋಡತಾ ಇರ್ತೇವೆ, ಒಳಗೊಂದು ನೋಡಲ್ಲ. ಒಬ್ಬನಿದ್ದಾನಲ್ಲ ಒಳಗೆ ಕೂತಿರ್ತಾನೆ ಸ್ವಾಮಿ, ಅವನೇ ಅವರವರ ಕರ್ಮಾನುಸಾರ ಎಲ್ಲ ಆಟ ಆಡಿಸ್ತಾನೆ. ಒಳಗೆ ಕೂತಂಥ ಗರ್ಭದಲ್ಲಿರುವ ಶಿಶುವಿನ ಯೋಗ್ಯತೆ ಗೊತ್ತಿದ್ದ ಸ್ವಾಮಿ ಆ ತಾಯಿಗೆ ಬಯಕೆಯನ್ನು ಕೊಟ್ಟ. ಏನಂತ, ಗಂಡ ಬಂದ ಮೇಲೆ ಹಡಿಬೇಕು. ಯಾಕೆ? ಆ ಕೂಸಿಗೆ ನೂರು ವರ್ಷ ಗರ್ಭದಲ್ಲೇ ಕೂಡುವ ಯೋಗ ಇತ್ತು, ಅದಕ್ಕೆ ಸ್ವಾಮಿ ಹಾಗೆ ಕೇಳಿಸಿದ. ನೂರು ವರ್ಷ ಗರ್ಭದಲ್ಲೇ ಕೂಡಿಸಿದ, ನೂರು ವರ್ಷ ಗುರುಗಳಿಂದ ಪಾಠ ಮಾಡಿಸಿದ. ಎಂಥ ಗುರುಗಳು, ಅಪರೋಕ್ಷ ಜ್ಞಾನಿಗಳಾದ ಗುರುಗಳು. ನೂರು ವರ್ಷ ಪಾಠ ಮಾಡಬೇಕಾದರೆ ಅದೇನು ಪಾಠ ಬಂದಿತ್ತು? ಇವರೇನು ಕಲಿತರು ಅಲ್ವಾ? ಅದೆಂಥ ಪಾಠ ಅಂದ್ರೆ ಹೇಳ್ತಾರೆ, ಮಂತ್ರಪೂರ್ವಕ ಪಾಠ. ಮೊದಲು ಮಂತ್ರೋಪದೇಶ ಕೊಟ್ಟು ಗರ್ಭದಲ್ಲೇ ಮಂತ್ರ ಜಪ ಮಾಡಿ ಶುರು ಮಾಡಿದ್ರಂತೆ ಮಹಾನುಭಾವು. ನಾವು ಹೊರಗೆ ಬಂದು 70 ವರ್ಷ ಆಗಿರುತ್ತೆ, ಇನ್ನ ಜಪ ಆಗಿರಲ್ಲ. ಅವರು ಗರ್ಭದಲ್ಲಿ ಶುರು ಮಾಡಿದ್ರು. ಯಾವ ಮಂತ್ರ? ನರಸಿಂಹ ಮಂತ್ರ ಮೊದಲೇ ಕೊಟ್ರು, ಇನ್ನ ನರಸಿಂಹ ಬರಲೇ ಇಲ್ಲ. ನರಸಿಂಹನ ಮಂತ್ರ ಮೊದಲೇ ಕೊಟ್ರು. ಆ ಮಂತ್ರವನ್ನು ಜಪ ಮಾಡುತ್ತಾ ಗುರುಗಳು ಹೇಳಿದ ಪಾಠವನ್ನ ಸಿದ್ಧಿ ಮಾಡಿಕೊಂಡೇ ಹೊರಗೆ ಬಂದ್ರು. ಅವರು ಪಾಠ ಕೇಳಿ ಅದನ್ನು ಚಿಂತನೆ ಮಾಡಿ ನಂತರ ಅನುಭವಕ್ಕೆ ತರಬೇಕೋ ಇಲ್ಲವೋ ಅಂತ ಕ್ವಶನ್ ಮಾರ್ಕ್ ಇಂದ ಬರುವುದು ನಾವು. ಅವ್ರು ಹಾಗಲ್ಲ, ಗರ್ಭದಿಂದ ಹೊರಬರುವಾಗಲೇನೆ ಆ ಮಂತ್ರದ ಸಿದ್ಧಿ, ಪಾಠದ ಸಿದ್ಧಿ ಪಡ್ಕೊಂಡು ಬಂದಂತಹ ಮಹಾನುಭಾವರು, ವ್ಯಾಸತ್ರಯಗಳ ನಿರ್ಮಾಣ ಮಾಡಿದವರು, ಇಂಥವರು ಹೆಜ್ಜೆ ನಮಸ್ಕಾರ ಹಾಕಿದರು ಇವರಿಗೆ. ಯಾರಿಗೆ? ಪುರಂದರದಾಸರಿಗೆ. ನೋಡಿ, ಒಬ್ಬರನ್ನೊಬ್ಬರು ಮಿಟಾನುಮಿಟಿ ಈ ಪರಂಪರಾ ಇದು. ಸರಿ, ವ್ಯಾಸರಾಜರೇನೋ ಪ್ರದಕ್ಷಿಣೆ ಮಾಡ್ತಾ ಇದ್ರು, ಅವರ ಹೆಂಡತಿ ಬಂದ್ರೆ ಅಮ್ಮ ಗಂಡನಿಗೆ ಹೇಳಬೇಡ, ಹೇಳಿದ್ರೆ ಮತ್ತ ನಿಮ್ ಗಂಡ ಬೇಡ ಅಂತಾನೆ. ಇವ್ ನನ್ನ ಗುರುಗಳಿವಾಗ ಬಂದಿದ್ದೀರಾ, ನಾನವಾಗ ಗುರು ಇರ್ಬೋದು, ಈಗಂತೂ ನೀವು ಗುರುಗಳಲ್ಲ, ಈಗ ಮಾಡಬಾರದು ಅಂತ ಹೇಳ್ಬಿಡ್ತಾರೆ, ನನ್ನ ಅವಕಾಶ ತಪ್ಪಿ ಹೋಗುತ್ತೆ, ಹೇಳ್ಬೇಡ. ಕೇಳಿದ್ದು ಮತ್ತೆ ಮಗ ಸಾಕ್ಷಿ ಇದ್ದಾನೆ ಸರ್, ಇಬ್ಬರು ಒಳಗೆ ಇದ್ದಾರೆ, ಯಾರು ಹೇಳಿಲ್ಲ ಪುರಂದರದಾಸರಿಗೆ. ಅವರಿಗಂತೂ ಗೊತ್ತಾಗ್ಬೇಕಲ್ಲ, ಅಂದ್ರೆ ಜ್ಞಾನಿಗಳಾಗಿದ್ರು ಜ್ಞಾನ ಬಳಸಲ್ಲ, ಅಪರೋಕ್ಷ ಜ್ಞಾನ, ಅವರ ತಪಶಕ್ತಿ ಬಳಸಿ ಏನಂತ ನೋಡಲ್ಲ. ಆದರೆ ಪುರಂದರದಾಸರ ಲಕ್ಷಣ ಏನಯ್ಯ ಅಂದ್ರೆ, ಶಿಷ್ಯನ ಲಕ್ಷಣ ಏನೆಂಬುದು ಇಲ್ಲಿ ಗೊತ್ತಾಗುತ್ತೆ. ಒಂದೊಂದು ಒಂದೊಂದು ಅಪರೂಪದ ವಿಷಯಗಳಲ್ಲಿ ಪುರಂದರದಾಸರು ಬರ್ತಾ ಇದ್ದಾರೆ ಹೊರಕ್ಕೆ. ಅವತ್ತು ಯಾವತ್ತಾದರೆ ಆಕೆ ವ್ಯಾಸರಾಜರನ್ನು ನೋಡಿದ್ಲೋ, ಆ ನಂತರ ದಿವಸದಲ್ಲಿ ಪುರಂದರದಾಸರು ಅಲ್ಲಿ ಬಂದು ನೋಡುತ್ತಾರೆ, ಹೆಂಡತಿಯನ್ನು ಕರೀತಾರೆ ಹೊರಕ್ಕೆ. ಏ ಇಲ್ಲಿ ಬಾ, ಇಲ್ಲಿ ಬಾ, ಏನು ಸ್ವಾಮಿ ಏನಾಯಿತು, ಯಾರು ಬಂದಿದ್ರು, ಅದೇನು ಏನೋ ಬಹಳ ಜನ ಬರ್ತಾ ಇರ್ತಾರಲ್ಲ ದೇವತೆಗಳೆಲ್ಲ ಬಂದಿರಬಹುದು. ಅಲ್ಲ, ವ್ಯಾಸರಾಜರೇ ಬಂದಿದ್ದಾರಿಲ್ಲಿ, ಏನಿಲ್ಲ ಬೇಕಾ ನಿಮ್ಗೂ, ಇಲ್ಲಿ ಮಣ್ಣು ಬಿದ್ದಿದ್ದು ನೋಡಿ, ನಿಮ್ಗೆ ಗೊತ್ತಿದ್ದವರು ಓಡಾಡಿ ಬೇಕಾದ್ರೆ, ನಿಮ್ಗೆ ಗೊತ್ತಾಗತ್ತ ಎಷ್ಟು ಜನ ಓಡಾಡುತ್ತಾರೋ, ಯಾರ ಕಾಲು ಹೆಜ್ಜೆ ಏನೋ ಗೊತ್ತಾಗತ್ತ. ಆದರೆ ಒಬ್ಬ ವ್ಯಕ್ತಿಯ ಕಾಲು ಹೆಜ್ಜೆ ನೋಡಿ, ಆ ಕಾಲು ಹೆಜ್ಜೆನ ಗುರುತಿಡಿದು ಇದು ಈ ವ್ಯಕ್ತಿಯ ಹೆಜ್ಜೆ ಅಂತ ಹೇಳಬೇಕಾದರೆ, ಆ ವ್ಯಕ್ತಿ ಆ ಗುರುಗಳ ಪಾದವನ್ನ ಎಷ್ಟು ದೀಕ್ಷೆಯಿಂದ ನೋಡಿರಬೇಕು. ಒಂದು ಪ್ರತಿಮಾ ನಮ್ಮ ಮನಸ್ಸಲ್ಲಿ ಮೂಡಬೇಕಾದ್ರೆ ವರ್ಷಗಳು ಹಿಡಿಯುತ್ತೆ, ಆ ಪ್ರತಿಮೆ ನೋಡಿ 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 ಮನಸ್ಸಲ್ಲಿ ಪ್ರಿಂಟ್ ಆಗಬೇಕು ಅಂತ. ಹಾಗೆ ಗುರುಗಳ ಪಾದವನ್ನ ನೋಡಿ ನೋಡಿ ನೋಡಿ, ಆ ನೋಡಿದ ಪಾದ ಮುದ್ರೆ ಎಷ್ಟು ಮನಸ್ಸಲ್ಲಿ ಬಿದ್ದಿತ್ತು ಅಂದ್ರೆ, ಆ ಪಾದ ಮುದ್ರೆ ನೆಲದಲ್ಲಿ ಮೂಡಿದ್ದನ್ನು ನೋಡಿ ಇದು ವ್ಯಾಸರಾಜರದ್ದೇ ಅಂತ ಗ್ಯಾರಂಟಿಯಾಗಿ ಹೇಳತಕ್ಕಂಥ ತಾಕತ್ತಿತ್ತು. ಅಷ್ಟೇ ಅಲ್ಲ, ಆ ಪಾದ ಮುದ್ರೆ ಹೊಳೆಯುತ್ತಾ ಇತ್ತಂತೆ. ಹೇಳ್ತಾರೆ, ಹೊಳೆಯುವ ಪಾದ ಮುದ್ರೆಯನ್ನು ನೋಡಿ ಇದು ವ್ಯಾಸರಾಜರದ್ದೇ ಅಂತ ಹೇಳಿದಾಗ, ಹೇಳು ನಿಜ ಹೇಳು ಅಂತ ಹೇಳಿದಾಗ, ಸ್ವಾಮಿ ಏನ್ ಹೇಳಿ, ಬಿಸಿ ತುಪ್ಪ ಹೇಳಬಾರದು, ಹೇಳಬೇಕು, ಏನ್ ಹೇಳಬೇಕು, ನಿಮ್ಮ ಗುರುಗಳೇ ಬಂದಿದ್ರು ಹೀಗೆ ಹೇಳಬೇಡ ಅಂದ್ರು ಅಂತ ಹೇಳಿದಾಗ, ಇವರೇನ್ ಮಾಡಿದ್ರು, ಹೌದಾ ಇರ್ಲಿ ಬಿಡು, ಹೀಗಿಲ್ಲ, ಯದ್ಯಪಿ ತಾವು ಗುರುಗಳೇ, 100 ವರ್ಷ ಪಾಠ ಮಾಡಿದವರೇ, ಇಲ್ಲಿ ಶಿಷ್ಯರಲ್ಲ, ಹೀಗೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ಆ ಪಾದ ಧೂಳಿಯನ್ನು ತಲೆ ಮೇಲೆ ಹಾಕೊಂಡು ವ್ಯಾಸರಾಜರತ್ರ ಹೋಗಿ ಸಭೆಯಲ್ಲಿ ಹೊಗಳಿದ್ರಂತೆ. ಯಾಕೆ, ಈ ಗುರುಗಳು ನನ್ನ ಸುತ್ತೂ ಬಂದು ಪ್ರದಕ್ಷಿಣೆ ಮಾಡಿದ್ರು ಆ ದೋಷ ಪರಿಹಾರಕ್ಕಾಗಿ ಅಂತ ಮಾಡಿಬಿಟ್ಟರು. ಹೀಗಿರುತ್ತೆ ಅಂಥ ಪುರಂದರದಾಸರ ಶಿಷ್ಯರಾಗಿ ಬಂದವರೇ ವಿಜಯದಾಸ ಅಂದ್ರೆ ಅಂಕಿತ ಪಡೆದವರು. ಅದವರೇ ಹೇಳುತ್ತಾರೆ ಗುರುಮಧ್ವಪತಿ ವಿಠಲರೇ, ಯಾರು ಯಾರು ಏನೇನು ಎಂಬುದು ಚೆನ್ನಾಗಿ ಹೇಳುತ್ತಾರೆ. ವರ ಧ್ರುವನವತಾರ ಶ್ರೀಪಾದರಾಜರು, ಪ್ರಹ್ಲಾದರಾದರೇ ವ್ಯಾಸರಾಜರು, ನಮ್ಮ ನಾರದರೇ ಪುರಂದರದಾಸರು ಅಂತ ಹೇಳುತ್ತಾರೆ. ಇಷ್ಟು ಹೇಳಿ ಇವರನ್ನ ನರರೆಂದವರನ್ನ ನರಕಕ್ಕೈದಿಸುವ ಗುರು ಮಧ್ವಪತಿ ವಿಠಲ ಅಂತ ಹೇಳಿದ ಮೇಲೆ ಆ ಗುರು ಮಧ್ವಪತಿ ವಿಠಲರೇ ಪುನಃ ವಿಜಯದಾಸರಾಗಿ ಬರುತ್ತಾರೆ. ವಿಜಯದಾಸರಾಗಿ ಬಂದಾಗ ಅಲ್ಲಿನ ವಿಷಯಗಳನ್ನ ಹೇಳ್ತಾ ಬರುತ್ತಾರೆ. ಪುರಂದರದಾಸರ ಮಕ್ಕಳು ಇನ್ಯಾರ್ಯಾರಿದ್ರು, ಇವರು ಪುರಂದರದಾಸರು ಶ್ರೀಪಾದರಾಜರು ವ್ಯಾಸರಾಜರು ಯಾರು ಅಂತ ಹೇಳಿದರೆ, ಪುರಂದರದಾಸರ ಮಕ್ಕಳು ಯಾರ್ಯಾರಿದ್ರು ಅಂದ್ರಲ್ಲಿ ಹೇಳ್ತಾರೆ ಬೃಹಸ್ಪತಿ ಆಚಾರ್ಯರು ಬಂದಿದ್ರಯ್ಯ. ಅಷ್ಟೇ ಅಲ್ಲ, ಭೃಗು ಬಂದ ಗುರು ಮಧ್ವಪತಿ ವಿಠಲ ಅಂದ್ರೆ ಯಾರನ್ನು ತಿಳ್ಕೊಂಡಿದ್ದೀರಿ, ತಮ ಗುರು ತಾವೇ ಸರ್ಟಿಫಿಕೇಟ್ ಕೊಡ್ತಾರೆ. ವಿಜಯದಾಸರಾಗಿ ಬಂದಾಗ ತಮ ಗುರುತು ಹೇಳ್ತಾರೆ ಭೃಗು ಅಂತ ಹೇಳ್ತಾರೆ ಫಸ್ಟ್. ಅಲ್ಲಿ ಹೆಚ್ಚು ಮಾತಿಲ್ಲ ಅಲ್ಲಿ. ಆ ರೀತಿಯಲ್ಲಿ ಆ ಭೃಗು ಮಹರ್ಷಿಗಳೇ ವಿಜಯದಾಸರಾಗಿ ಬಂದ್ರು. ವಿಜಯದಾಸರ ಅಪರೂಪದ ಪರಂಪರೆಯಲ್ಲಿ ಬಂದಿರತಕ್ಕಂಥವರೇ ಅವರ ಶಿಷ್ಯರಾಗಿರತಕ್ಕಂಥ ವೇಣುಗೋಪಾಲದಾಸರು. ಅದಕ್ಕೆ ಶ್ಯಾಮಸುಂದರದಾಸರು ವಿಜಯದಾಸರ ಚರಿತ್ರೆಯನ್ನ ಅಂದ್ರೆ ಸುಳಾದಿಯನ್ನು ಮಾಡುತ್ತಾ ಹೇಳುತ್ತಾರೆ, ವೇಣು ಧೇನು ಪಾಲ ದುರಗಾನನ ಮೋಹನ ಜಾಣ ಜಗನ್ನಾಥ ದಾಸ ಶ್ರೇಣಿಯೇ ಸಾಕ್ಷಿ ಕೇಳು ಅಂತ ಹೇಳ್ತಾರೆ. ಅಲ್ಲಿ ಮೊದಲು ತಗೊಂಬೋದೆ ಆ ವಿಜಯದಾಸರ ಪರಂಪರೆಯಲ್ಲಿ ಮೊದಲು ಒಂದದ್ದು ಯಾರಯ್ಯ ಅಂದ್ರೆ ವೇಣು ಅಂತ ಹಾಕ್ತಾರೆ. ವೇಣು ಧೇನು, ವೇಣುಪಾಲ ಧೇನುಪಾಲ ಹಾಗೆ ಹೇಳ್ತಾ ಬರ್ತಾರೆ. ಅದರಿಂದ ವೇಣುಗೋಪಾಲದಾಸರು ವಿಶೇಷವಾಗಿ ಈ ಪರಂಪರೆಯ ಮೂಲ ಪುರುಷರು, ವಿಜಯದಾಸರ ಅದ್ಭುತವಾದ ಶಿಷ್ಯರವರು ಅವರೇ. ಅಂದರೆ ವೈಕುಂಠದಾಸರೇ ವೇಣುಗೋಪಾಲದಾಸರಾಗಿ ಬಂದರು, ವೈಕುಂಠದಾಸರೇ ಬಂದದ್ದು. ವೈಕುಂಠದಾಸರು ಯಾರು ಎಂಬುದನ್ನ ಅವರೇ ಹೇಳಿಕೊಡುತ್ತಾರೆ. ಯಾರು ವೈಕುಂಠದಾಸರ ಇನ್ನೊಂದು ರೂಪವಾಗಿರತಕ್ಕಂಥ ವೇಣುಗೋಪಾಲದಾಸರು ಒಂದು ಪದ ಮಾಡುತ್ತಾರೆ. ವೇಣುಗೋಪಾಲದಾಸರು ಸಂಬಳಕ್ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು ಸಂಬಳಕ್ಕಿಟ್ಟುಕೊಳ್ಳು ಅಂತ ಹೇಳೋ ಕಾಲಕ್ಕೆ ಬರತಾನ ಪದ. ಅದರಲ್ಲಿ ಅಲ್ಲ ಹೇಳಿ ಅದರ ಬರುತ್ತಲ್ವಾ, ಅದರಲ್ಲಿ ಹೇಳುತ್ತಾರೆ, ಹೇ ಸ್ವಾಮಿ ನನ್ನ ಸಂಬಳಕ್ಕಿಟ್ಟುಕೋ, ಸಂಬಳಕ್ಕಿಟ್ಟುಕೋ, ನಿನ್ನ ಹಂಬಳದೋ ನಿನ್ನ ಹಂಬಲದೋಳು ಇರಬೇಕೇದು ಇರಬೇಕೇ ಇರಬೇಕೆಂಬುದು ಒಂದೇ ಎನ್ನಲ್ಲಿ ತುಂಬಿ ತುಳುಕುತ್ತೀರಿ, ಅದೊಂದೇ ಸಾಕು ನನಗೆ. ನೀ ಕೇಳಿದ್ರಾಯ್ತಾ, ನಿನ್ ಕ್ವಾಲಿಫಿಕೇಶನ್ ಬೇಕಲ್ಲ, ನಿನ್ನ ದಾಸನಾಗಿರಬೇಕು ಅಂತ ಕೇಳ್ತಾ ಇದೀಯಾ, ನಿನಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಇದೆಯಾ ಅಂತ ಕೇಳ್ತಾರೆ. ಕೇಳಿದ್ರೆ ಅದ ಕೇಳ್ಕೊಳ್ತಾರೆ ಅವರು. ನಾನು ಯಾರು ಗೊತ್ತಾ, ದೇವರ ಹತ್ರ ಹೇಳೋದು, ಮಧ್ವರಾಯರ ಮನೆಯೊಳು ನೋಡಿ ಸರ್, ನಾವು ಹಾಡು ಹೇಳಿ ಸುಮ್ಮನೆ ಇರ್ತೀವಿ, ಅರ್ಥ ನೋಡಲ್ಲ, ಅದಕ್ಕೆ ಹೇಳಿದ್ವಿ ನಾವು. ಮಧ್ವರಾಯರ ಮನೆಯೋಳು ಅನುಗಾಲ ನಾನಿದ್ದೆ ನೀ ಕೇಳು. ಎಲ್ಲಿಗೆಲ್ಲಿ ಕನೆಕ್ಷನ್ ರೀ? ಇವರು ಬಂದದ್ದು ವಿಜಯದಾಸರ ಕಾಲದಲ್ಲಿ, ಯಾರು ವೇಣುಗೋಪಾಲದಾಸರು, ಇವರು ಮಧ್ವರಾಯರ ಮನೆಯಲ್ಲಿದ್ದರಂತೆ. ಏನಾಗಿದ್ರೋ ಏನೋ ಅಲ್ವಾ, ಅದು ಹೇಳ್ತಾರೆ ಅಲ್ಲಿ, ನನ್ನ ಗುಣಗಳನ್ನ ಮಧ್ವರಾಯರನ್ನ ಕೇಳು ಹೇಳುತ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಏನೋ ಇರಬೇಕಲ್ಲ, ಸ್ವಲ್ಪ ಆಲೋಚನೆ ಮಾಡಬೇಕಲ್ಲ. ಮಧ್ವರಾಯರ ಮನೆಯಲ್ಲಿ ಇವರಿದ್ರು ಮತ್ತು ಇಷ್ಟು ಹೇಳಿ, ಹೌದಾ ಮಧ್ವರಾಯರ ಮನೆಯಲ್ಲಿ ನಾನಿದ್ದೆ ಅಂತ ಸ್ವಲ್ಪ ಅಹಂಕಾರ ಅಂತ ಹೇಳ್ತೀಯ ಅಂದ್ರೆ, ಇದ್ದರೆ ಇರಲಿ ಇವನು ಎಂಬುದಿದ್ದರೆ ಎನ್ನ ಸಂಬಳ ಕಿಟ್ಟುಕೊಳ್ಳು. ಕೊನೆಗೆ ಲಾಸ್ಟ್ ಅಂತ ಅದು ಡಿಕ್ಲೇರ್ ಮಾಡ್ತಾರೆ, ಇರ್ಲಿ ಬಿಡು ಅಂತ ಇಟ್ಕೊಂಡು ಇಟ್ಕೋಪ್ಪ, ಅಂದ್ರೆ ಅಷ್ಟು ಕ್ವಾಲಿಫಿಕೇಶನ್ ಇದಕ್ಕೆ, ನೀನ್ ಕಾಲತ್ರ ಬಿದ್ದಿರ್ತೇನೆ. ಏನಾಗಿದ್ರು ಇವರು ಅಂತ ಹೇಳಿದ್ರೆ, ಚೂರವರ ಹಿಂದಿನ ರೂಪ ಯಾವುದು, ವೈಕುಂಠದಾಸರಾಗಿದ್ದಾಗ ನೋಡಿದರೆ, ವೈಕುಂಠದಾಸರು 3 ದಿನ ಮನೆ ಒಳಗೆ ಹೋಗಿದವರು, ಬಾಗಿಲು ಜಡದಿದ್ದಾರೆ, ಒಳಗೆ ಧ್ಯಾನದಲ್ಲಿ ಕೂತಿದ್ದಾರೆ, 3 ದಿನ ಆದರೂ ಬಾಗಿಲು ತೆಗೆದೇ ಇಲ್ಲ, 3 ದಿನ ಆದರೂ ಬಾಗಿಲು ತೆಗೆದೇ ಇಲ್ಲ. ಹೊರಗಿಂದ ಎಲ್ಲರೂ ಬರ್ತಾರೆ, ದಾಸರಾಗಿ ಬರ್ತಾ ಇಲ್ಲ, ದಾಸರಾಗಿ ಬರ್ತಾ ಇಲ್ಲ. ಅಲ್ಲಿ ಅಚ್ಯುತ ದಾಸರು ಅಂತ ಬಂದಿದ್ರು. ಅಚ್ಯುತ ದಾಸರು ಅಂದ್ರೆ ವಾದಕ್ಕೆ ಬಂದಿದ್ರು. ವಾದಕ್ಕೆ ಬಂದು ವೈಕುಂಠದಾಸರ ಹತ್ರ, ವಾದಕ್ಕೆ ಬಂದಿದ್ದೇನೆ ಬರ್ತೀರಾ ಅಂತ ಕರೆದರೆ, ನಮ್ಮ ಹತ್ರ ವಾದ ಅಂದ್ರೆ ಬಾಯಿ ತೆಗೆದು ವಾದ ಮಾಡುವುದು ನಮ್ಮ ಸಂಪ್ರದಾಯದಲ್ಲಿ ಇಲ್ಲ, ಬಾಯಿ ಮುಚ್ಚಿ ಕಣ್ಣು ಮುಚ್ಚಿ ಕೂಡುವುದೇ ವಾದ. ಆ ಮಾತು ಹೇಳಿದ ಕೂಡಲೇ ಅಚ್ಯುತದಾಸರ ಕಣ್ಣು ನಾಲಿಗೆ ಹೋಯ್ತು, ಬಾಯಿ ಹೋಯ್ತು, ಕಣ್ಣು ಹೋಯ್ತು ಅವರಿಗೆ ಅಹಂಕಾರ. ಅವಾಗ ಅವರು ಕಣ್ಣು ಕಣ್ಣು ಬಿಡ್ತಾ ಇದ್ದಾರೆ, ಏನು ಕಾಣಿಸ್ತಾ ಇಲ್ಲ. ಅವಾಗೆ ಪುನಃ ಆ ಚನ್ನಕೇಶವನ ಪ್ರಾರ್ಥನೆ ಮಾಡುತ್ತಾರೆ, ಈ ಅಚ್ಯುತ ದಾಸನ ಕಣ್ಣು ನಾಲಿಗೆಗಳ ಕೊಡದಿದ್ದರೆ ತಲೆ ಕೊಡತ್ತೇನೆ ಅಂತ ಶುದ್ಧ ಆಗ್ತಾರೆ. ಅಂಥ ಕಾಲಕ್ಕೆ ಅವರಿಗೆ ಮತ್ತು ಕಣ್ಣು ನಾಲಿಗೆ ಬರುತ್ತೆ, ಅವರು ಇವರಿಗೆ ದಾಸರಾಗ್ತಾರೆ. ಅವರು ಪದಗಳು ಬರೀತಾರೆ, ಅಚ್ಯುತ ದಾಸರು ವಿಶೇಷವಾಗಿ ಪದಗಳು ಬರೀತಾರೆ. ಅವರು ಹೇಳುತ್ತಾರೆ, 3 ದಿನ ಮನೆಯೊಳಗೆ ಇದ್ದಿದ್ದು, ಅದೇ ನೀವು ಬೀಗಾಕನ ಒಳಗೆ ಕೂಡೋದು ಒಂದು ದೊಡ್ಡ ವಿಷಯ ಅಂತ ಹೇಳಿದರೆ, ಅವರು ಹೇಳುತ್ತಾರೆ ವಿಶ್ವರೂಪ ದರ್ಶನ ಆಗ್ತಾ ಇದೆ. ಯಾರು ಹೆಂಡತಿ ಹೇಳುತ್ತಾಳೆ, ಆಕೆನ ಕೇಳಿದರೆ ಎಲ್ಲಿ ದಾಸರು ಅಂದ್ರೆ ಒಳಗಿದ್ದಾರೆ, ತೊಂದರೆ ಕೊಡಬೇಡಿ, ಕೃಷ್ಣ ಕಾಣಿಸ್ತಾ ಇದ್ದಾನೆ. ಏನಿನ್ನ ವಿಶ್ವರೂಪ ದರ್ಶನ ಆಗ್ಬೇಕಾದ್ರೆ ಯಾರಿವರು? ನರನೇ ಬಂದಿಹ ಪಟ್ಟ ಹೇಳುತ್ತಾರೆ, ಅರ್ಜುನನೇ ಬಂದದ್ದಿಲ್ಲಿ, ಅರ್ಜುನನೇ ಬಂದದ್ದು ವರ ತೊಂಡನೆಂದು ತೋರುತ್ತಿದೆ ಅಂತ ಚೆನ್ನಾಗಿ ಹೇಳುತ್ತಾರೆ. ಆ ಕುರುಹುಗಳೆಲ್ಲ ವಿಸ್ತಾರವಾಗಿ ಹೇಳ್ತಾ ಬರುತ್ತಾರೆ. ಅಂತ ರೀತಿಯಲ್ಲಿ ಅರ್ಜುನನ ಅಂದರೆ ಟೀಕಾರಾಯರು ಅಂತ ಏನ ಇವಾಗ ಗೊತ್ತಾಗ್ತಾ ಇದ, ಅವರೇ ವೈಕುಂಠದಾಸರು, ಅರ್ಜುನನ ಒಂದು ಭಾಗ, ಅವರೇ ನಮ್ಮ ವೇಣುಗೋಪಾಲದಾಸರು. ವೇಣುಗೋಪಾಲದಾಸರು ಹೇಳಿಕೊಂಡದ್ದೇನು, ಮಧ್ವರಾಯರ ಮನೆಯೊಳು ನಾನಿದ್ದೆ ಅನುಗಾಲ ನೀ ಕೇಳು ಅಂದ್ರೆ, ಇವರು ಏನಾಗಿರ್ಬೇಕು, ಎತ್ತಾಗಿದ್ರು. ಎತ್ತಾಗಿದ್ದ ಆ ವ್ಯಕ್ತಿಯೇ ಒಂದು ರೂಪದಿಂದ ಹೀಗೆ ಬಂದದ್ದು. ನಾನು ಇಷ್ಟ್ಯಾಕೆ ಹೇಳಿದ್ದು, ಈ ಪರಂಪರೆಯ ಪುರುಷರು ಅಂತ ಹೇಳಿಕೊಂಡ್ರಲ್ಲ, ಅವರ ಸ್ವರೂಪದ ಪರಿಚಯ ಮಾಡಿಕೊಟ್ಟೆ ಇಷ್ಟು. ಅಂತ ಮಹಾನುಭಾವರು ಅವರೆಂಥವರು ಅಂದ್ರೆ ಚಿಕ್ಕ ದೃಷ್ಟಾಂತ ಸಾಕ. ಅವರ ತಾಕತ್ ಎಂಥದ್ದು, ಯೋಗಶಕ್ತಿ ಎಂಥದ್ದು ಅಂದ್ರೆ, ವಿಜಯರಾಯರು ಕಾಶಿಯಲ್ಲಿದ್ದರು, ಇವರಿಗೆ ವಿಜಯರಲ್ಲಿ ಬಹಳ ವಿಶೇಷ ಭಕ್ತಿ. ಎಂತ ಭಕ್ತಿ ಅಂದ್ರೆ ಅಂತ ಅಪರೂಪದ ಭಕ್ತಿ. ಮಹಾನುಭಾವರು ವಿಜಯರಾಯರು ನೋಡಬೇಕು ಅಂತ ಅನ್ನಿಸ್ತವರಿಗೆ, ಅನ್ನಿಸಿದ ಕೂಡಲೇ ಹೋಗಿಬಿಟ್ರು ಕಾಶಿಗೆ. ನೀವು ಹೋಗ್ರಿ ಸಶರೀರವಾಗಿ, ಇಲ್ಲಿಂದ ಇಲ್ಲಿಗೆ ಬೆಟ್ಟ ಹಿಡಲಿಕ್ಕಾಗಲ್ಲ ವೆಹಿಕಲ್ ಇಲ್ದಂಗಿದ್ರೆ ಅಲ್ವಾ. ಅಂತಹದ್ದು ಸಶರೀರವಾಗಿ ಹೋಗಿಬಿಟ್ರು. ಹೋಗುವ ಕಾಲಕ್ಕೇನು ಮಾಡಿದ್ರು ನೋಡಿ, ಆ ಕಾಲದಲ್ಲಿ ಅವರವರ ಇವಾಗ ನಾವೆಲ್ಲರೂ ಯಾರು ಬೇಕಾದ್ರೂ ಬಳಸ್ತಾ ಇರ್ತೀವಿ, ತಂಬಿಗಳು ತಾಲಿಗಳು ಅವಾಗ ತಗೊಂಡು ಬಳಸ್ತೀವಿ. ಹಾಗಲ್ಲ, ಈ ಯೋಗಾನುಷ್ಠಾನ ಮಾಡುವ ಕಾಲಕ್ಕೆ ಯಾರ ತಂಬಿಗೆ ಚಾಲೆ ಅವರೇ ಬಳಸಬೇಕಂತೆ. ಇನ್ನೊಬ್ಬರದ್ದು ಬಳಸಿದರೆ ಇವರ ಯೋಗ ಶಕ್ತಿ ಹೋಗ್ಬಿಡುತ್ತೆ. ಮತ್ತೆ ನಾವು ಸ್ಟೀಲ್ ಲೋಟದೆಲ್ಲ ಕುಡಿತಾ ಇರ್ತೀವಲ್ಲ ಕೃಷ್ಣಾಪಣ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಹೇಳಬೇಕಲ್ಲ. ಅದಕ್ಕೆ ನಮ್ಮವರು ಅಂತಾರೆ ಆ ಸ್ಟೀಲ್ ಲೋಟ ಕಂಡವರು ಕೊಡೋದದ್ದು ಬೇಡ ಅಂತೇಳಿ ಪ್ಲಾಸ್ಟಿಕ್ ಲೋಟ ಅಲ್ಲಿ ಕೊಡ್ತಾ ಇದ್ದೀವಿ ಅಲ್ಲ. ಇನ್ನೊಬ್ಬರು ಕೊಡದ್ರೆ ತೊಂದರೆ, ಕೊಡದೇ ಇಲ್ಲಲ್ಲ ಹೇಗೆ ಅಂದ್ರೆ ಅಲ್ಲ, ಈ ತೊಂದರೆ ನಿಲ್ಲಿಲ್ಲ. ಬಾರ ಊರುಗಳಲ್ಲಿ ಪ್ರವಚನಕ್ಕೆ ಜನವೇ ಬರಲ್ಲ, ಹೌದಲ್ಲಿ ಧಾರವಾಡ ಬರ್ತಾರ ಪರವಾಗಿಲ್ಲ ಬರ್ತಾರಂತೆ. ಸರಿ ಸರಿ ಬರ್ತೀರಪ್ಪ. ಬಹಳ ಕಡೆ ಪ್ರವಚನಕ್ಕೆ ಜನ ಬರಲ್ಲ,
ಬರಲ್ಲ ಆಧ್ಯಾತ್ಮಿಕ ಕೇಂದ್ರ
ಹೌದಾ? ಆಯ್ತು ಒಪ್ಪಿದಪ್ಪ, ಬರ್ತೀವಿ ಅಲ್ಲಿ ಕೂಡ. ಅಲ್ಲಿ ಊಟದ ಕಾಲಕ್ಕೆ ಪ್ರವಚನ ಇಡ್ತಾರೆ, ಯಾಕೆ ಅಂದ್ರೆ ಮತ್ತು ಸಿಗಲ್ಲ ಜನ, ಹೇಳೇ ಬಿಡ್ತಾರೆ ನೀವು ಊಟ ಆದ್ಮೇಲೆ ಮತ್ತು ಸಿಗಲ್ಲ ಮತ್ತು ಬರಲ್ಲ, ಅದಕ್ಕೆ ಇವಾಗೇ ಇಟ್ಟಿದ್ದೇವೆ ಮುಖದ ಮೇಲೆ ಹೇಳಿಬಿಡ್ತಾ ಇರ್ತಾರೆ. ನಾನು ಕೇಳಿದೆ, ಆದರೆ ಅವರು ಇನ್ನ ಇಂಟೆಲಿಜೆಂಟ್. ಏನಂದ್ರೆ ಅವ್ರು ಬರೋದೇ ಇಲ್ಲ, ಊಟ ಟೈಮ್ಗೆ ಫೋನ್ ಮಾಡ್ತಾರೆ, ಎಲೆ ಹಾಕಿದ್ರ ಇಲ್ಲ ಎಂಥ ಇದು. ಸರಿ ಸರಿ ಚೂರು, ನಾನು ಉಪನ್ಯಾಸ ಒಂದೇ ಸಮನೆ ಆಗ್ತಿರ್ತಲ್ಲ, ಯಾರಾದ್ರೂ ಇಂದ್ರ ಲೋಕಕ್ಕೋ ಯಾರ ಲೋಕಕ್ಕೋ ಹೋಗಿ ಚೂರು ಕರ್ಕೊಂಡು ಬರೋಣ ಅಂತ ಮಧ್ಯೆ ಮಾತಾಡಿ. ಇನ್ನೇನು ವಿಷಯಕ್ಕೆ ಬಂದೆ, ಅಂಥ ಮಹಾನುಭಾವರು ಯಾಕೆ ಬಂತು ಇಷ್ಟೆಲ್ಲ ತಂಬಿಗೆ ಬಂತು? ಅವರದ್ದೇ ಥಾರಿ ಅದು ನೋಡಿದರೆ ವಿಜಯದಾಸರ ಜೊತೆಗೆ ದೇವರನ್ನ ಕಂಡ ವ್ಯಕ್ತಿಗಳ ಗುಂಪೇ ತಿರುಗ್ತಾ ಇತ್ತು. ದಾಸರು ಅಂತ ಅವರ ಹಿಂದೆ ತಿರುಗುವಂತಹ ದೇವರನ್ನ ಕಂಡ ವ್ಯಕ್ತಿಗಳ ಗುಂಪು ಗುಂಪೆ ಅವರು ಹಿಂದೆ ಹೋಗ್ತಾ ಇತ್ತು, ಎಲ್ಲರಿಗೂ ಪರಿಚಯ. ಆ ಥಾಲಿ ನೋಡಿದ ಕೂಡಲೇ ಇದು ವೇಣುಗೋಪಾಲ ದಾಸರದ್ದು ಅಂತ ಹೇಳ್ತಾ ಇದ್ರು. ಆ ಥಾಲಿ ಎಲ್ಲರಿಗೂ ಪರಿಚಯ, ಅವರೇ ಬಳಸಿದ್ದರು. ಅದು ಹಿಡ್ಕೊಂಡು ಹೋಗ್ಬಿಟ್ರು, ಅದು ಹಿಡ್ಕೊಂಡು ಹೋಗಿ ವಿಜಯರಾಯರು ನೋಡ್ತಾರೆ, ನೋಡಬೇಕೆಂದು ಭರ ಮನೆಯಲ್ಲಿದ್ದಾರೆ, ದೇವರ ಪೂಜೆ ಮಾಡಕಾಲಕ್ಕೆ ಥಾಲಿ ಹಿಡ್ಕೊಂಡು ಹೋಗೇ ಬಿಟ್ರು. ಅಲ್ಲಿ ದರ್ಶನ ಮಾಡಿದ್ದಾರೆ, ವಿಜಯದಾಸರಂದ್ರು ಹೀಗೆಲ್ಲ ಬರಬೇಡಿ ನೀವು, ಹೋಗಿ ಹೋಗಿ ಅಂತ ಹೇಳಿದರೆ ಹಾಗೆ ಹೊರಟು ಬಂದ್ರು. ಹಾಗೆ ಹೊರಟು ಬಂದು ಮತ್ತು ದೇವರ ಪೂಜೆ ಆಗ್ತಾ ಇದೆ, ಥಾಲಿ ಮಾತ್ರ ಅಲ್ಲೇ ಇದೆ. ಅಲ್ಲಿದ್ದವರೆಲ್ಲರೂ ಶುರು ಶುರು ಆಯಿತು, ವೇಣುಗೋಪಾಲ ದಾಸರು ಬರಲಿಲ್ಲ, ಥಾಲಿ ಮಾತ್ರ ಬಂದಿದೆ ಹೇಗೆ ಅಂತ ಎಲ್ಲರಿಗೂ ಶುರು ಆಯಿತು. ಅವಾಗ ವಿಜಯದಾಸರು ಅದನ್ನು ಏನೋ ಮರೆ ಮಾಚಿ ಇಲ್ಲ ಅಂತ ಹೇಳಿ ಕಳಿಸಿ ಮತ್ತು ಹೇಳಿ ಈ ತರ ತಂಬಿಗೆ ತಾಲಿ ಹಿಡ್ಕೊಂಡು ಬರಬೇಡಪ್ಪ, ಎಲ್ಲರಿಗೂ ಗೊತ್ತಾಗುತ್ತೆ ಎಂಥ ಇದು. ಇದು ಈ ಪರಂಪರೆಯ ವೇಣುಗೋಪಾಲದಾಸರ ಪರಿಚಯ. ಇನ್ನೊಂದು ವಿಶೇಷ ಏನು ಅಂದ್ರೆ, ನೀವು ಆದವಾನಿ ಹೋಗಿದ್ದೀರಾ? ಆದವಾನಿ ಹೋದ್ರೆ ಅಲ್ಲಿ ವಿಜಯರಾಯರ ಕಟ್ಟಿ ಇದೆ, ವಿಜಯರಾಯರ ಕಟ್ಟಿ ಅಂತ ಹೇಳ್ತಾರೆ. ಅಲ್ಲಿ ಇವರಿಗೆ ಅನುಗ್ರಹ ಮಾಡಬೇಕು ಅಂತಾರೆ, ಪಂಗನಾಮ ತಿಮ್ಮಣ್ಣದಾಸರಿಗೆ ಅನುಗ್ರಹ ಮಾಡಬೇಕು ಅಂತಲೇನೆ ವಿಜಯರಾಯರು ಅಲ್ಲಿ ಸಮ್ಮುಖ ಪ್ರಾಣದೇವರನ್ನ ಮಂಗರಾಯನ ಗುಡಿ ಅಂತಿದೆ, ಅಲ್ಲಿ ಗೋಪಾಲದಾಸರಿಗೆ ಅಂಕಿತವಾದ ಜಾಗ, ಅಂಥದ್ದೇ ಪ್ರಾಣದೇವರನ್ನ ಇಲ್ಲಿ ಪ್ರತಿಷ್ಠೆ ಮಾಡುತ್ತಾರೆ. ಯಾರು ವಿಜಯದಾಸರು ಆ ಪ್ರಾಣದೇವರ ಅರ್ಚನೆ ಮಾಡುತ್ತಾ ಅಲ್ಲೇ ಸಾಧನೆ ಮಾಡಿದ್ದಾರೆ. ವಿಜಯ ತುಂಬಾ ವರ್ಷಗಳ ಕಾಲ ಅಲ್ಲಿ ವಿಜಯದಾಸರಿದ್ದಾರೆ. ಆ ನೋಡಿ, ಅಲ್ಲಿ ಅಂಕಿತ ಆದದ್ದು ವೇಣುಗೋಪಾಲದಾಸರಿಗೆ. ಅಲ್ಲೊಂದು ರಹಸ್ಯ ವಿಶೇಷ ಏನು ಅಂದ್ರೆ, ಅವರು ವಿಜಯದಾಸರು ಕಟ್ಟಿಸಿದ ಗುಡಿ ನಂತರ ಚೂರು ಶಿಥಿಲ ಆಯಿತು, ಅದನ್ನ ಪುನಃ ಅದನ್ನ ಸರಿ ಮಾಡಿದ ಮೇಲೆ ಆ ದೇವರಿಗೆಲ್ಲ ಸುತ್ತಿರ್ತಾರೆ, ನಂತರ ಪುನಃ ವಿಶೇಷವಾಗಿ ಅಭಿಷೇಕಾದಿಗಳು ಮಾಡಬೇಕಲ್ಲ, ಅದು ಯಾರು ಮಾಡಿದ್ದು ಅಂತ ಹೇಳಿದ್ರೆ ವೇಣುಗೋಪಾಲದಾಸರು ಮಾಡಿದರು. ಅವರಿಂದೇ ನಡೀತಾ ಬಂತಲ್ಲ ಅಭಿಷೇಕ, ಅದಾದ ಮೇಲೆ ಪುನಃ ತುಂಬಾ ಕಾಲಾದ ಮೇಲೆ ಅದನ್ನು ಸರಿ ಮಾಡಿ ಅಭಿಷೇಕ ಮಾಡಿದವರೇ ರಘುಪ್ರೇಮ ತೀರ್ಥರು. ಅವರ್ಯಾರು ಅಂತ ಕೇಳ್ತೀರಾ, ಅವರದ್ದೇ ಇನ್ನೊಂದು ರೂಪ. ರಘುಪ್ರೇಮ ತೀರ್ಥರು ಬೇರೂ ಯಾರೂ ಅಲ್ಲ, ವೇಣುಗೋಪಾಲದಾಸರೇ ಇನ್ನೊಂದು ರೂಪದಿಂದ ಬಂದದ್ದು. ಇವರತ್ತೇ ರೂಪಗಳೆಲ್ಲ, ಅವರೇ ವೇಣುಗೋಪಾಲದಾಸರು, ಅವರೇ ವೈಕುಂಠದಾಸರು, ಅವರೇ ರಘುಪ್ರೇಮ ತೀರ್ಥರು, ಅವರೇ ಮೊದಲ ಕಲ್ಲು ಶೇಷದಾಸರು. ಒಬ್ಬರದ್ದೇ ಅನೇಕ ರೂಪಗಳ ಸರಪಣಿ ಬರ್ತಾ ಬರ್ತಾ ಬಂತು ಅಂತ. ಮತ್ತು ವೇಣುಗೋಪಾಲದಾಸರ ನಂತರ ಇನ್ನೊಬ್ಬರಿಂದ ಮತ್ತು ಅಲ್ಲಿ ಅಭಿಷೇಕಾದಿಗಳು ನಡೆಯಿತು. ಅವರ ನಂತರ ಮತ್ತು ಅಂದ್ರೆ ರಘುಪ್ರೇಮ ತೀರ್ಥರಿಂದ ಆದ ಮೇಲೆ ಮತ್ತು ಪುನಃ ಇನ್ನೊಬ್ಬರಿಂದ ವಿಶೇಷವಾಗಿ ನಡೆದು, ಅಂದ್ರೆ ಅವರಿಗಾಗಿ ಬಂದ ಪ್ರಾಣದೇವ ಅವರಿಂದಲೇನೆ ಅಭಿಷೇಕ ಸ್ವೀಕಾರ ಮಾಡುತ್ತಾ ಬಂದ. ಇಂಥ ರೀತಿಯಲ್ಲಿ ಜಗತ್ತಿನಲ್ಲಿ ಅದ್ಭುತವಾದಂತಹ ಜಯಭೇರಿಯನ್ನು ಮೊಳಗಿಸಿದವರು ನಮ್ಮ ವೇಣುಗೋಪಾಲ. ಹೆಚ್ಚಂದ್ರೆ ವೇಣುಗೋಪಾಲದಾಸರ ಪರಿಚಯ ಇರಲ್ಲ. ವೇಣುಗೋಪಾಲದಾಸರು ವೇಣುಗೋಪಾಲದಾಸರು ಅಂತ ಕೇಳಿರ್ತೀವಿ ಅಷ್ಟೇ, ಅದರ ತಾಕತ್ತಿನ ಪರಿಚಯ ಆಗಬೇಕಲ್ಲ. ವಿಜಯದಾಸರ ಪರಮಾನುಗ್ರಹ ಪಾತ್ರರು ಅಷ್ಟೇ ಅಲ್ಲ, ಗೋಪಾಲದಾಸರಿಗೆ ಅತ್ಯಂತ ಪ್ರೀತಿ ಪಾತ್ರರು. ಹೇಳ್ತಾರೆ ಅವರಿಗೆ ಬಂದಂತ, ಯಾರಿಗೆ ವೇಣುಗೋಪಾಲದಾಸರಿಗೆ ಬಂದಂತಹ ಅಪಮೃತ್ಯುವನ್ನ ಗೋಪಾಲದಾಸರು ಪರಿಹಾರ ಮಾಡುತ್ತಾರೆ. ನಮಗೆ ಗೋಪಾಲದಾಸರು ಜಗನ್ನಾಥದಾಸರ ಅಪಮೃತ್ಯ ಪರಿಹಾರ ಮಾಡಿದ್ರು ಅಂತ ಗೊತ್ತಷ್ಟೇ, ವೇಣುಗೋಪಾಲದಾಸರ ಅಪಮೃತ್ಯುವನ್ನು ಪರಿಹಾರ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ವೇಣುಗೋಪಾಲದಾಸರು ಹೇಳಿಕೊಳ್ತಾರೆ, ಯಾ ನಂಗೆ ಎಷ್ಟು ಉಪಕಾರ ಮಾಡಿದಿರಪ್ಪ ನೀವು ಅಂತ ಹೇಳಿ. ಅದರಿಂದ ಅಂಥ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮತ್ತು ಅವರ ಶಿಷ್ಯರು ನೋಡಿದ್ದೀರಾ ಯಾರು ಅಂದ್ರೆ ವ್ಯಾಸ ವಿಠಲದಾಸರು, ಕಲ್ಲೂರು ಸುಬ್ಬಣಾಚಾರ್ಯ ಹೌದಾನೆ, ಅವರ ಪರಿಚಯ ಇದೆಯಾ? ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೇಳದಿರೋ
ಛಾಯಾಭೂತಿಯಲ್ಲಿ ಹೋಗಿದ್ದಾಗ ಕಲ್ಲೂರು ಸುಬ್ಬಣಾಚಾರ್ಯ ವಿಜಯದಾಸರಲ್ಲಿ ಇದು ಮಾಡ್ತಾ ಇದ್ರು, ಅಲ್ಲಿ ತೀರ್ಥಕ್ಕೋಸ್ಕರ ಹೋಗ್ತಾರೆ.
ಗೋಪಾಲದಾಸರು ಇಷ್ಟು ವಿಜಯದಾಸರ ಶಿಷ್ಯರಾಗಿರತಕ್ಕಂಥವರು ವೇಣುಗೋಪಾಲದಾಸರಾದರೆ, ನಮ್ಮ ಕಲ್ಲೂರು ಸುಬ್ಬಣಾಚಾರ್ಯರು ಅವರು ಮಾಡಿದ ಸುಧಾಮಂಗಳಕ್ಕೆ ವಿಜಯರಾಯರು ಹೋಗಿ ಮಂಡಿಗೆ ಮಾಡಿ ಅನುಗ್ರಹ ಮಾಡಿದರಲ್ಲ, ಮಂಡಿಗೆ ಹೇಗ್ರಿ ಮಾಡಿದರು 8,000 ಜನಕ್ಕೆ ಅಂದ್ರೆ, ಅದು ಸುಮ್ಮನೆ ಕೂತ್ಕೊಂಡು ಮಾಡಿದ್ದಲ್ಲ. ಬಂದ್ರಂತೆ ಅಡಿಗೆಯವರು ಬರಲಿಲ್ಲ ಅಂತ ಗೊತ್ತಾಗಿದ್ದವಾಗ ಬೆಳಿಗ್ಗೆ. ಅಡಿಗೆಯವರು ಯಾವಾಗೂ ಲೇಟಾಗಿ ಫೋನ್ ಮಾಡ್ತಾರೆ, ನಾವು ಬರಲ್ಲ ಅಂತೇಳಿ. ಲೇಟಾಗೇ ಬಂತು ಫೋನ್, ಇಲ್ಲಪ್ಪ ಬರಲ್ಲ ಅಂತ. ಅವಾಗ ಬಂದವರೇ ನಮ್ಮ ವಿಜಯದಾಸರು. ಹೋದರೂ ಸುಧಾಮಂಗಳ ಇನ್ನ ಪೂರ್ಣ ಆಗಿಲ್ಲ, ಇನ್ನ ಶುರುವಾಗಿ ಮಂಗಳ ಪೂರ್ಣ ಆಗ್ಬೇಕು ಅಂದ್ರೆ ಎಷ್ಟೊತ್ತಾಗ್ಬೇಕು ಅಂದ್ರೆ ಎಷ್ಟೊತ್ತರಿ? ಒಂದು 2 ತಾಸು ಆಗಿರಬಹುದಷ್ಟು. ಇವರು ಬಂದು ಶುರುವಾಗಿ ಕಾರ್ಯಕ್ರಮ ಶುರುವಾಗದ 12 ಶುರು ಆಗುತ್ತಾ ಇಲ್ಲಲ್ಲ, 9:10 ಶುರು ಆಗುತ್ತೆ. ಶುರು ಆದ ಕೂಡಲೇ ಬಂದು ಕೂತರು ವಿಜಯದಾಸರು. ಅಂದ್ರೆ 2 ಗಂಟೆ ಒಳಗೆ 3,000 ಮಂದಿಗೆ ಹೇಗೆ ಮಾಡಿದ್ರು ಅವರು? ಅಡೆ ಮನೆಗೆ ಹೋಗಿದ್ದು ಸ್ವಲ್ಪ ಹೊತ್ತು ಬಾಗಿಲು ಹಾಕೊಂಡದ್ದು ಬಂದದ್ದು ಬಿದ್ದಿತ್ತು ರಾಶಿ. ಇದು ವಿಜಯದಾಸರ ಪರಿಚಯ. ಅಂಥವರು ಬಂದು ಅವರಿಗೆ ಗೊತ್ತಿಲ್ಲದ ಸುಧಾ ಗ್ರಂಥ ಗೊತ್ತಿತ್ತು. ಸುಧಾ ಗ್ರಂಥದಲ್ಲಿ ಅಪರೂಪದ ಕಠಿಣ ವಿಷಯಗಳು ಗೊತ್ತಿಲ್ಲದಿರುವಾಗ ಮಂಗಳವೂ ಮಾಡ್ತಾ ಇದ್ರು ಅವರು. ಮಂಗಳ ಮಾಡುವ ಕಾಲಕ್ಕೆ ಎಲ್ಲೆಲ್ಲಿ ಅರ್ಥ ಆಗಿಲ್ಲೋ ಅದು ಬ್ರಾಕೆಟ್. ಸಾಮಾನ್ಯವಾಗಿ ನಾವು ಪಾಠಕ್ಕೆ ಹೋಗ್ತಾ ಇರ್ತೀವಿ, ತರ್ಕ ಅರ್ಥ ಆಗಿಲ್ಲ ಬ್ರಾಕೆಟ್, ವ್ಯಾಕರಣ ಅರ್ಥ ಆಗಿಲ್ಲ ಅದಕ್ಕೆ ಬ್ರಾಕೆಟ್, ನಂಗೆ ಗೊತ್ತಿಲ್ಲ ಅಂಥೇಳಿ. ಆ ಥರ ಕಠಿಣ ಭಾಗ ಬಂದರೆ ಅದನ್ನು ಹಾರಿಸಿಕೊಂಡೇ ಹೋಗ್ತಾ ಇದ್ರು. ಇದನ್ನು ಮತ್ತೂ ನೋಡೋಣ ಅಂತ ಆ ಅಡಿಗೆಯವನ್ನ ಕರೆದರು. ಅಯ್ಯೋ ನೀರು ಹೊರಲಿಕ್ಕೆ ಬಂದವನನ್ನ ಕರೆದು, ನಿನ್ನ ಗೋತ್ರ ಏನು? ನಮ್ಮಪ್ಪನಿಗೆ ಗೊತ್ತು ಅಂತ ಹೇಳಿದ. ಅಷ್ಟು ಪಂಡಿತವ, ಏನೂ ಗೊತ್ತಿಲ್ಲ. ಅವನ ಕೈ ಹಿಡಿದು, ಈಗ ಇವರಿಗೆ ಸುಧಾ ಗ್ರಂಥದಲ್ಲಿ ಏನೇನು ಅರ್ಥ ಆಗಿಲ್ಲ ಅದೆಲ್ಲ ಇವರಿಗೆ ಹೇಳು ಅಂತ ಹೇಳಿದರೆ, ಅಪರೂಪವಾಗಿ ಏನು ಬರೀ ಸುಧಾ ಅನುವಾದ ಅಂತಲ್ಲ, ಏನು ಅರ್ಥ ಆಗಿದ್ದಿಲ್ಲ ವಿಸ್ತಾರವಾಗಿ ಟಿಪ್ಪಣಿಗಳ ಪಂಕ್ತಿ ಪಂಕ್ತಿ ಸಹಿತವಾಗಿ ಹೇಳಿದಾಗ ಆಶ್ಚರ್ಯಪಟ್ಟರು. ಕೈ ಬಿಟ್ಟಾಗ ಮತ್ತು ಹೇಳಿದ, ನಮ್ಮಪ್ಪ ಗೊತ್ತು ಗೋತ್ರ. ಕಾರಿಗೆ ಬಿದ್ದರು, ಅಲ್ಲಿಗೆ ಮುಗಿಲಿಲ್ಲ ನೋಡಿ, ಅಷ್ಟವರಿಗೆ ಗೊತ್ತು ನಮಗೆ. ನಂತರ ಮತ್ತು ಒಳಕ್ಕೆ ಹೋಗ್ಬೇಕಲ್ಲ, ನಂತರ ಏಕಾಂತದಲ್ಲಿ ಗುರುಗಳ ಕಾಲಿಗೆ ಬೀಳಬೇಕು ಅಂತ ಹೋದ್ರು. ಯಾರು? ಸುಬ್ಬಣಾಚಾರ. ಹೋದರೆ ವಿಜಯದಾಸರು ಏನಂತ ಕರೀಬೇಕು? ಬನ್ರಿ ಸುಬ್ಬಣಾಚಾರ್ಯ ಕೂತ್ಕೊಳ್ರಿ ಅಂತ ಕರೀಬೇಕಾ? ಕರೀಲಿಲ್ಲ. ಏನೋ ನಂಜುಂಡ ಬಾ, ಆಶ್ಚರ್ಯ. ನನ್ನ ಸುಬ್ರಾಚಾರು ನಂಜುಂಡ ಅಂತ ಕರಿತಾರಲ್ಲ, ನಾವು ಇಟ್ಕೊಂಬಲ್ಲ ಅಷ್ಟು ಅಲ್ವಾ, ನಂಜುಂಡ ಅಂತ ಇಟ್ಕೊಂತಾರೆ ನಮ್ಮಲ್ಲಿ. ಯಾಕೆ ನಮ್ಗೆ ರುದ್ರದೇವರು ನಮ್ಗೆ ದೂರ, ಒಬ್ರು ಕೇಳಿಬಿಟ್ರು ಉಡುಪಿ ಕೃಷ್ಣನ ಮಠದಲ್ಲಿ ರುದ್ರ ಟೇಪ್ ರೆಕಾರ್ಡರ್ ಹಾಕಿದ್ರು, ವೇದ ರುದ್ರ ಭಾಗ. ಇದೇನ್ರಿ ಅನ್ಯಾಯ, ಕೃಷ್ಣ ಮಠದಲ್ಲಿ ರುದ್ರ ಹಾಕ್ತಾರ? ಅದೇನಪ್ಪ ರುದ್ರದೇವರು, ರುದ್ರದೇವರು ವಿಷ್ಣು ದೇವಾಲಯ ಹಾಕ್ತಾರ? ನೀನ್ ಬಹಳ ಉದಾರ ಆಗ್ತೀಯಪ್ಪ, ಹೋಗಾತಿ ರುದ್ರದೇವರು ನಮ್ ದೂರ. ಸರಿ, ನಂಜುಂಡ ಅಂತ ಯಾಕೆ ಕರೆದು ನನ್ನ ಅಂತ ನೋಡಿದಾಗ ಅವಾಗ ಹೇಳ್ತಾರೆ, ನೀನ್ ಯಾರೋ ಅಲ್ಲ, ನಾನಲ್ಲ ನಿನ್ನ ಗುರು, ನಿನ್ನ ಗುರು ನಂಜುಂಡ ಅಂತ ನಿಮ್ಗೆ ಗೊತ್ತು, ನಿಮಗೂ ಗೊತ್ತಿಲ್ಲಲ್ಲ ಯಾರೋ ನಂಜುಂಡ ಅಂದ್ರೆ ಇಷ್ಟು. ಮತ್ತು ವೈಕುಂಠದಾಸರ ಹತ್ರ ಹೋಗ್ರಿ, ವೈಕುಂಠದಾಸರ ಹತ್ರ ಹೋದರೆ ಅವಾಗ ವೈಕುಂಠದಾಸರ ಹತ್ರ ಒಬ್ಬ ಆಕೆ ಇದ್ಲು, ಮಾಲಾಕಾರ ಅಂದ್ರೆ ದೇವರಿಗೆ ಕೇಶವನಿಗೆ ಹೂ ಕಟ್ಟಲಿಕ್ಕಾಗಿ ಸರ ಕಟ್ಟಲಿಕ್ಕಾಗಿ ಮಾದಮ್ಮ ಅಂತ. ಆಕೆ ಎಷ್ಟು ಮುಗ್ಧಳು ಅಂದ್ರೆ ಅವರನ್ನೇ ದೇವರಾಗಿ ಚಿಂತನೆ ಮಾಡತಕ್ಕಂಥವಳು. ಆಕೆಗೆ ಮಕ್ಕಳಿಲ್ಲ ಯಾರಿಲ್ಲ, ಒಬ್ಬಳೇ ಇದ್ದು. ದಾಸರನ್ನ ಯಾರೋ ಕೇಳಿದ್ರು, ಒಂಚೂರು ನಮ್ಮ ಮಕ್ಕಳಾಗ್ಲಿಕ್ಕೆ ಏನಾದರೂ ಮಾಡಬಾರ್ದೆ, ಹಣ್ಣು ಅಭಿಮಂತ್ರಣ ಮಾಡಿಕೊಟ್ಟು ಕೊಡೋದು ಆಕೆ ಕೈ ಕೊಟ್ಟು ಕೊಟ್ಟು ಬಾ ಅಮ್ಮ ಅಂತ ಹೇಳಿ ದಾಸರು ಹೋದ್ರು. ಸ್ವಾಮಿ ಮಾಡಿಸ್ತಾರೆ ನೋಡಿ, ಏನೇನು ಮಾಡಿಸ್ಬೇಕು ಅವನಿಗೆ ಗೊತ್ತು. ಆಕೆ ನೋಡಿದ್ದು ಎಷ್ಟು ಮುಗ್ಧಳು ಅಂತ ಹೇಳಿದ್ರೆ, ಹಣ್ಣು ತಿಂದ್ರೆ ಮಕ್ಕಳಾಗ್ತಾಳೆ ಅಂತ ಆಕೆಗೆ ತಲೆಯಲ್ಲಿ. ಅವ್ರಿಗೆ ಕೊಟ್ಟೋದು ನಾನೇ ತಿಂದ್ಬಿಟ್ರೆ ಆಯ್ತಲ್ಲ, ನನ್ ಮಕ್ಕಳಾಗ್ತಾರಲ್ಲ ತಿಂದ್ಲಾಕೆ. ಗರ್ಭ ಬಂತು, ಇಂಥ ಆಶ್ಚರ್ಯ ಸಂಗತಿ, ಗರ್ಭ ಬಂತದು. ಬಂದ್ರೆ ಸುಮ್ಮನೆ ಇರ್ತಾರ? ಮಧ್ವರಾಯರಿಗೆ ಟೀಕಾ ಮಾಡಿದವರು, ಟೀಕಾರಾಯರು ಬೇರೆ, ಮಧ್ವರಾಯರಿಗೆ ಟೀಕಾ ಮಾಡಿದವರು ತುಂಬಾ ಜನ ಇದ್ದಾರೆ, ಒಗ್ಗರಣೆ ಕೊಟ್ಟವರು. ಇನ್ನ ವೈಕುಂಠದಾಸರು ಬಿಡ್ತಾರ, ಮಾದಮ್ಮಗೆ ಮತ್ತು ಇವರಿಗೆ ಮಗು ಬಂತು, ಏನು ಕೇರ್ ಮಾಡಿಲ್ಲ ಯಾರು ವೈಕುಂಠದಾಸರು. ಯಾರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ಸ್ವಾಮಿಗೆ ಗೊತ್ತಲ್ಲ, ಗೊತ್ತಾಗಬೇಕಾದ್ರೆ ಸ್ವಾಮಿಗೆ ಗೊತ್ತಿದ್ರೆ ಸಾಕಷ್ಟೇ. ಇಡೀ ಬಹಿಷ್ಕಾರ ಹಾಕಿದ್ರೆ ಅವರಿಗೆ, ಬಹಿಷ್ಕಾರ ಹಾಕಿ ಇವರ ಮನೆಗೆ ಯಾರು ಹೋಗಬಾರದು ಅಂತ. ಆಗಿನ ಕಾಲ ಬಹಿಷ್ಕಾರಗಳು ಬಹಳ, ಇವಾಗ ಯಾರು ಕೇರ್ ಮಾಡಲ್ಲ, ಯಾರಿಗೆ ಮನೆ ಬಿಟ್ರೆ ಸಾಕು ಅಂತ ಹೋಗಿರ್ತಾರೆ. ಮಠಕ್ಕೆ ಮಠದಿಂದ ಬಹಿಷ್ಕಾರ ಬಂದ್ರೆ, ನಾವು ಬಂದ್ರೆ ತಾನೇ ಬಹಿಷ್ಕಾರ ಹಾಕೋದು, ನಾವೇ ಬಹಿಷ್ಕಾರ ಹಾಕಿರ್ತೀವಿ ಅಂತ ಹೋಗ್ತಾರೆ ಇಲ್ಲಿ. ಯಾಕೆ ಮಠಕ್ಕೆ ಬರೋದೇ ಇಲ್ಲ ಇವರು, ಮಠದಿಂದ ಇವಾಗ ಬಹಿಷ್ಕಾರ ಬರುತ್ತೆ, ಇವ್ರು ಹುಟ್ಟಿದಾಗಲೇ ಬಹಿಷ್ಕಾರ ಆಗಿರ್ತಾರೆ, ಮಠಕ್ಕೆ ಹೋಗಿರಲ್ಲ. ಆದ್ರಿಂದ ಅದಕ್ಕೇನಿಲ್ಲ, ಅಲ್ಲಿ ಬಹಿಷ್ಕಾರ ಬಂದ್ರೆ ಮನೆಯಲ್ಲಿ ಶ್ರಾದ್ದ, ಒಬ್ಬ ಬ್ರಾಹ್ಮಣ ಬರ್ತಾ ಇಲ್ಲ. ಇವರು ಕರೀಲಿಕ್ಕೆ ಹೋದ್ರು ಕರೆದ್ರು ಯಾರು ಬರಲಿಲ್ಲ. ಅಂತ ಕಾಲಕ್ಕೆ ಮನೆಯಲ್ಲಿ ಅಡಿಗೆ ಮಾಡಿದ್ದಾರೆ, ಬಂದ್ರೆ ಊಟ ಶ್ರಾದ್ದ, ಇಲ್ಲ ಕೈ ಮುಗಿದು ಉಪವಾಸ ಕೂಡೋಣ ಅಂತ ಹಾಗೆ ಕೂತಿದ್ದಾರೆ. ಅಂತ ಸ್ಥಿತಿಯಲ್ಲಿ ಸಕಾಲಕ್ಕೆ ಕೂತಪ್ಪ ಕಾಲ, ಸರಿಯಾದ ಕಾಲಕ್ಕೆ ಬ್ರಾಹ್ಮಣರೆಲ್ಲ ಬಂದ್ರು. ಎಲ್ಲಿಂದ ಬಂದ್ರು? ಆ ಊರಿನವರಲ್ಲ, ಎಲ್ಲ ಬಂದ್ರು. ಶ್ರಾದ್ದ ಆಯಿತು, ಆನಂದ ಪಟ್ಟರು, ಹೊರಟು ಹೋಗ್ತಾರೆ. ಮಾರನೇ ದಿನ ಚನ್ನಕೇಶವನ ಬಾಗಿಲು ತೆಗೆದ್ರೆ ಆತನು ಹುಟ್ಟ ಪಂಚೆ ಪಕ್ಕದಲ್ಲಿದೆ, ಅರ್ಚಕರು ಉಡಿಸಿದ್ದು. ದಾಸರು ಕೊಟ್ಟ ಬಿಳಿ ಪಂಚೆ ಹುಟ್ಟು ಕೂತಾನ ಮಹಾನುಭಾವ. ಅವನು ಏನೆಲ್ಲಿ ಮಾಡ್ತಾರೆ ಯಾರಿಗೆ ಗೊತ್ತು? ಕಾಲ ಮುಂದೆ ಎಳ್ಳು ದರ್ಭೆ ಬಿದ್ದಿದೆ. ಅರ್ಚಕರಿಗೆ ಆಶ್ಚರ್ಯ, ಇದೇನಿದು, ಇದನ್ನು ಯಾರು ಉಡಿಸಿದ್ದು? ಬೀಗ ಹಾಕಿದ ದೇವರಿಗೆ ಯಾರು ಉಡಿಸಿದ್ದು? ಅವಾಗೆ ಇದು ವೈಕುಂಠದಾಸರದ್ದೇ ಆಗಿರಬೇಕು, ಇವೆಲ್ಲ ಇಂಥದ್ದು ಇವರದೇ ನಡೀತಾ ಇದೆ ಅಂತ ಅವರನ್ನು ಕರೆಸಿದಾಗ ಅವರು ಬಂದು ನೋಡ್ತಾರೆ, ಅವರು ಕೊಟ್ಟದ್ದೇ ಪಂಚೆ. ಅವರೇ ಪಂಚೆ ಅಂತ ನಂಬ್ತಾರ ಶಾತಕಾಲಕ್ಕೆ? ಅದನ್ನು ಒಣಗಾಕ್ಲಿಕ್ಕೂ ನಮ್ ಟೈಮ್ ಇರಲ್ಲ, ಅದಕ್ಕೆ ಹಾಗೆ ಸೀಲ್ ಪ್ಯಾಕ್ ಸೀಲ್ ಇಟ್ಬಿಟ್ಟು ಆದ್ಮೇಲೆ ಆಚಾರ ಕೊಟ್ಟು ಕಳಿಸ್ಬಿಡ್ತೀವಿ, ಆಚಾರ್ಯ ಒಣಗಾಕ್ಲಿಕ್ಕೆ ಆಗಿಲ್ಲ ಪ್ಲೀಸ್ ಟೇಕ್ ಇಟ್ ಅಂತ. ಅದಲ್ಲ, ಅವರೆಲ್ಲ ಅವರೇ ಅದನ್ನು ಉತ್ತೋಯಿಸಿ ಒಣಗಾಕಿ ಎಲ್ಲ ಮಾಡಿದ ಆ ಪಂಚೆ ಎಲ್ಲ ನೆಲ ನೆನಪಿತ್ತು ಅವರಿಗೆ. ಸ್ವಾಮಿ ಈ ಪಂಚೆ ನಾನೇ ಕೊಟ್ಟಿದ್ದಲ್ಲೋ, ಹಾಡು ಮಾಡ್ತಾರೆ, ನೀನೇ ಶ್ರಾದ್ದಕ್ಕೆ ಬಂದವ ದೇವರ ದೇವ. ಇಂಥ ಪುರಂದರ ನಮ್ಮ ವೈಕುಂಠದಾಸರಿಗೆ ಜನಕ್ಕೆಲ್ಲ ಗೊತ್ತಾಯಿತು, ಆ ಹುಟ್ಟಿದ ಮಗು ಸಾಮಾನ್ಯದ್ದಲ್ಲ, ಸಾಮಾನ್ಯದ್ದಲ್ಲ, ದೈವೀ ಅಂಶದಿಂದ ಬಂದಿದೆ, ಅದಕ್ಕೆ ಅಪ್ಪನ ಸಂಪರ್ಕ ಇಲ್ಲದೆ ಹಣ್ಣಿಂದಲೇ ಕೂಸಾಗಿ ಬಂದಿದೆ, ಹೊಟ್ಟೆಯಲ್ಲಿ ಬಂದಿದೆ. ಆ ಮಗುವಿಗೆ ಜಗತ್ತಿನಲ್ಲಿ ಬೆಲೆ ಬಂತು, ಆ ಮಗುವಿನ ಹೆಸರು ನಂಜುಂಡ ಅಂತಿಟ್ರು. ನೋಡಿ, ಆ ನಂಜುಂಡನೇ ವೈಕುಂಠದಾಸರ ಸಾಕು ಮಗ ಅಂತ ಪ್ರಸಿದ್ಧನಾದವ. ಇಲ್ಲಿ ಕಲ್ಲೂರು ಸುಬ್ರಹ್ಮಣ್ಯಾಚಾರ್ಯರಾಗಿ ಬಂದದ್ದು, ಇಷ್ಟು ಕನೆಕ್ಷನ್ ಅಲ್ಲಿ ಬಂತು. ವಿಜಯದಾಸರು ಅವರನ್ನ ನಂಜುಂಡ ಅಂತ ಕರೆದ ಕೂಡಲೇ ಹಿಂದಿನದೆಲ್ಲ ನೆನಪಾಯಿತು. ಅವಾಗ ಹೇಳಿದ್ರು ಸ್ವಾಮಿ ಉದ್ಧಾರ ಆಗ್ಬೇಕಲ್ಲ ಅಂದ್ರೆ ನಿಮ್ಮಪ್ಪನೇ ಬಂದಿದ್ದಾರಲ್ಲಿ ಯಾರು ವೇಣುಗೋಪಾಲ ದಾಸರು ಅಂದಾಗ ಅಲ್ಲಿಗೆ ಬಂದು ನಮ್ಮ ವ್ಯಾಸ ವಿಠಲರು ಅಂಕಿತ ತಗೊಳ್ತಾರೆ. ಇವು ನಮ್ಮ ಯಾರು ಗುರು ಗೋವಿಂದ ವಿಠಲ ದಾಸರು ಪುಸ್ತಕ ಎಲ್ಲ ಪ್ರಿಂಟ್ ಮಾಡಿದ್ದಾರೆ ಗುರುಚರಿತ್ರ ಹರಿಭಕ್ತ ವಿಜಯದಲ್ಲಿ ವಿಶೇಷವಾಗಿ ಅವರು ಮಾಡಿದ ಕೃತಿಗಳೆಲ್ಲ ಇವೆ. ಯಾರು ಮಾಡಿದ್ದು? ನಮ್ಮ ವ್ಯಾಸವಿಠಲರು ಮಾಡಿದ್ದು. ಯಾರ ಮೇಲೆ? ವೇಣುಗೋಪಾಲದಾಸನ ಮೇಲೆ ವ್ಯಾಸವಿಠಲರು ಮಾಡಿದ ಕೃತಿಗಳಿವೆ. ವ್ಯಾಸವಿಠಲರು ಬರೀತಾರೆ ನಮಗೆ. ವ್ಯಾಸವಿಠಲರು ಬರೆದಂತ ಸ್ಮರಿಸಿ ಬದುಕಿರೋ ಒಂದು ಗೊತ್ತಷ್ಟೇ, ಮಿಕ್ಕ ಕೃತಿಗಳು ನಾವು ನೋಡಿಲ್ಲ. ಅದ್ರಲ್ಲಿ ಹೇಳ್ತಾರೆ ನಮ್ಮ ವೇಣುಗೋಪಾಲದಾಸರ ಕುರಿತು, ಮನಸ್ಸಿಗೆ ನಿಯಾಮಕರು ನೀವು ಅನುಗ್ರಹ ಮಾಡಿ ಅಂತ ಹೇಳ್ತಾರೆ. ಯಾರ ಕುರಿತು? ವೇಣುಗೋಪಾಲದಾಸರ ಕುರಿತು ವ್ಯಾಸವಿಠಲರು ಹೇಳ್ತಾರೆ, ನೀವು ಮನೋನಿಯಾಮಕರು, ಮನಸ್ಸು ನಿಯಾಮಕರ ಪಟ್ಟಿದ್ದೀರಿ. ಯಾರಿದ್ದಾರೆ? ರುದ್ರದೇವರು, ಉಮಾದೇವಿ, ಆದ್ಮೇಲೆ ಇಂದ್ರದೇವರೇ ಬರೋದು. ಹ, ಮನೋನಿಯಾಮಕರು ನೀವು, ನಿಮ್ಮ ಅನುಗ್ರಹ ಇಲ್ಲದೆ ಸ್ವಾಮಿ ಸಿಗಲ್ಲ. ಇದು ವ್ಯಾಸವಿಠಲರು ವೇಣುಗೋಪಾಲದಾಸರ ಕುರಿತು ಹೇಳಿದ್ದಾದ್ರೆ ವ್ಯಾಸವಿಠಲರ ಪರಿಸ್ಥಿತಿ, ಅವರ ಪರಿಚಯ ಆಯಿತು. ಅಂಥವರ ಶಿಷ್ಯರೇ ನೋಡಿ ಆ ರಘುಪತಿ ವಿಠಲದಾಸರು ಅಂತ. ಅಲ್ಲ, ಅವರ ಪರಂಪರೆ ಪರಿಚಯ ಮಾಡ್ತೀರಾ ಅಂದ್ರೆ ನಂಗೆ ಗೊತ್ತಿದ್ದಷ್ಟೇ ಪರಿಚಯ ಮಾಡ್ತಾ ಇದ್ದೀನಿ, ನಂಗೆ ಹೆಚ್ಚು ಗೊತ್ತಿಲ್ಲ. ರಘುಪತಿ ವಿಠಲ ಪರಿಚಯ ಆಗಬೇಕಾದ್ರೆ ಇಷ್ಟು ಸಾಕು ನಿಮಗೆ. ಅದಕ್ಕೆ ಬಂದಿರ ನಾನು ಒಂದು ಪುಸ್ತಕ ನಾನು ಚಿಕ್ಕ ಹುಡುಗಿದ್ದಾಗ ಸಿಕ್ಕ ಮಹಾನುಭಾವರದ್ದು, ರಘುಪತಿ ವಿಠಲರದ್ದೇ, ಅಧ್ಯಾತ್ಮ ಮಾಲಾ ಅಂತಿದೆ. ಸಿಗತ್ತಲ್ಲ ಈಗ ವಿದ್ಯಾಪೀಠದ ಪಕ್ಕದ ರಸ್ತೆಯಲ್ಲಿ ಎಲಮೇಳಿ ಬಾಲಕೃಷ್ಣ ಅಂತ ಒಬ್ಬರಿದ್ದಾರೆ. ಅವರು ಆ ಪುಸ್ತಕ ಪ್ರಿಂಟ್ ಪುಸ್ತಕ ಹೆಸರು ಹೇಳಿದಲ್ವಾ, ಅಧ್ಯಾತ್ಮ ಮಾಲಾ ಅಂತ. ಏನಿದ್ರಿ ಅದರಲ್ಲಿ ಅಂದ್ರೆ ಏನಿಲ್ಲ ಅಂತ ಕೇಳಿ. ಎಲ್ಲ ತುಂಬಿದೆ ನಿಮಗೆ. ಆಚಾರದ ಶಾಸ್ತ್ರ ಪರಿಚಯ ಕನ್ನಡದಲ್ಲಿ ಕರಗತ ಆಗಬೇಕಾ? ಅನುಭವದ ಮಾತುಗಳ ಜೊತೆ ಪರಿಚಯ ಆಗ್ಬೇಕಾ? ಅಧ್ಯಾತ್ಮ ಮಾಲಾ ಓದಿ. ಅದು ಓದಿದ್ರೆ ರಘುಪತಿ ವಿಠಲರು ಹೇಗೆ ಎಂಬುದು ನಿಮ್ ಪರಿಚಯ ಆಗ ಓದಿ ನನಗೆ ಹೇಳಿ. ನಿಮಗೆ ಮತ್ತೆ ಮೈಮರೆತು ಹೋಗ್ತೀರಾ. ಅಂಥವರು ರಘುಪತಿ ವಿಠಲರು, ಭಗವಂತನ ಕಂಡ ಮಹಾಪರೋಕ್ಷ ಜ್ಞಾನಿಗಳ ಪರಂಪರೆಯೇ ಬಂದಿದೆ ಇಲ್ಲಿ. ಅಂಥವರ ಶಿಷ್ಯರೇ ವಿಶೇಷವಾಗಿ ಭೂವರಾಹ ರಘುಪತಿ ವಿಠಲದಾಸರು ಅಂತ ಆ ಪರಂಪರೆ ಬಂದಿದೆ. ಇನ್ನ ಆ ಪರಂಪರೆ ನಿಜವಾಗಿ ಮಿಕ್ಕವರದ್ದು ನನಗೆ ಗೊತ್ತಿಲ್ಲ. ಇವರಿಗೆ ಅದಕ್ಕೆ ಹೇಳಿ ಹೆಚ್ಚೊತ್ತು ಹೇಳಿಬಿಡಿ ಅಂತ ಹೇಳಿದೆ ನಾನು. ಅದಕ್ಕೆ ಮಿಕ್ಕವರದ್ದು ನನಗೆ ಗೊತ್ತಿಲ್ಲ. ಆದರೆ ಹುಲಿ ಹೊಟ್ಟೆಯಿಂದ ಇಳಿ ಬರಲಿಕ್ಕೆ ಸಾಧ್ಯವ? ಹುಲಿಯೇ ಬರಬೇಕಲ್ಲ, ಹುಲಿಗಳ ಪರಂಪರೆ ಬಂದಿದೆ. ಅಂಥ ಅವರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮುದ್ದುಮೋಹನ ದಾಸರ ಕರಕಮಲ ಸಂಜಾತರೆ ನಮ್ಮ ಅಪರೂಪದ ತಂದೆ ಮುದ್ದುಮೋಹನ ವಿಠಲ ದಾಸರು. ಸರಿ, ಅಲ್ಲ ನಿಮಗೂ ಅವ್ರಿಗೆ ಏನಾದ್ರು ಕನೆಕ್ಷನ್ ಇದೆಯಾ ಅಂತ ಕೇಳಿದ್ರೆ ಏನೂ ಇಲ್ಲ. ನನ್ನ ತಾತ ಅಂದ್ರೆ ತಂದೆಯ ತಂದೆ, ತಂದೆಯ ತಾಯಿ, ಅದ ಸೋದರತ್ತೆ, ಇವರೆಲ್ಲರೂ ಇವರ ಶಿಷ್ಯಂದರೆ ಇವರಿಂದ ಸಂಕಿತ ಬರದೆ ಹೇಳ್ಕೊಳ್ಳಿಕ್ಕೆ ಕಷ್ಟ. ನನ್ನಲ್ಲಿ ಏನು ಹೊಡೆದಿಲ್ಲ, ಅವರಲ್ಲಿ ಹೊಡೆಯಿತು. ನಿತ್ಯವೂ ಕೂಡ ನಮಗೆ ಮನೆಯಲ್ಲಿ ನಮ್ಮ ತಾತ ಅಜ್ಜಿ ಗೆಜ್ಜೆ ಕಟ್ಟಿ ನರ್ತನ ಸೇವಾ ಮಾಡುತ್ತಾ ಅವರು ಹೇಳಿದ ಪದಗಳೇ ನಮ್ಮ ತಲೆಯ ಹಾಗೆ ಹೂಂಗಿರುತ್ತಾರೆ. ಮಹಾನುಭಾವರ ಒಂದು ಅನುಗ್ರಹ ಪಡ್ಕೊಂಡವರು. ಸರಿ, ಅಂತಹ ಮಹಾನುಭಾವರ ಆರಾಧನಾ ಸಂದರ್ಭದಲ್ಲಿ ಅವರ ಕುರಿತು ನಾನು ಹೆಚ್ಚು ಹೇಳಬೇಕಾಗಿಲ್ಲ, ಇಲ್ಲ ಹೇಳಿ ಮುಗಿಸಿದ್ದಾರೆ. ಅವರ ಚರಿತ್ರೆ ಏನು, ಅವರು ಏನು ಬಂತು, ಏನು ಹೇಳಿದ್ದಾರೆ, ಅವರು ವಿಶೇಷ ಮಹಿಮೆ ಹೇಗೆ ತೋರಿದ್ದಾರೆ ಎಂಬುದಲ್ಲೆಲ್ಲ ಹೇಳಿದ್ದಾರೆ. ಸರಿ, ಆ ಒಂದು ಸಂದರ್ಭದಲ್ಲಿ ನಾನು ಇದನ್ನ ಚರಿತ್ರೆಯನ್ನು ನಿಲ್ಲಿಸಿ ಚೂರು ಮುಂದುವರೆಸ್ತೇನೆ. ಏನು ಅಂದ್ರೆ ನಮ್ಮ ಅವರಿಂದ ಅಂಕಿತ ಪಡೆದಂಥವರು ಅನೇಕ ಜನ, 1,000 ಜನರ ಮೇಲೆ 1,165 ಜನ ಇವರಿಂದ. ಆದರೆ ಅದರಲ್ಲಿ ಎಲ್ಲರೂ ಕೂಡ ಅವರವರ ಅಂಕಿತ ತಗೊಂಡು ಸಾಧನೆ ಮಾಡಿಕೊಂಡವರೇ ಬಹಳ ಜನ. ಅವರವರು ಅಂಕಿತ ತಗೊಂಡು ಸಾಧನೆ ಮಾಡಿಕೊಂಡವರೇ. ಆದರೆ ಅವರ ನಂತರ ವಿಶೇಷವಾಗಿ ಪಡ್ಕೊಂಡು ಬಂದವರು ಅಂದ್ರೆ ತಂದೆ ವೆಂಕಟೇಶ ವಿಠಲ. ಹೌದಾ? ಶಿಷ್ಯರಾಗಿ ಬಂದ ಶಿಷ್ಯರ ಉರಗಾತಿ ವಿಠಲ, ಉರಗಾತಿ ವಾಸ ವಿಠಲ. ಅವರಿಂದ ಸ್ವಲ್ಪ ಅಂಕಿತಗಳೆಲ್ಲ ಕೆಲವರಿಗಾಗಿದೆ, ಉರಗಾತಿ ವಾಸ ವಿಠಲರಿಂದ ಅವರಿಂದ ಆಯಿತು. ಅವರಾದ ಮೇಲೆ ಅವರ ಸನ್ನಿಧಾನ, ಅದು ಉರಗಾದಿ ವಾಸ ವಿಠಲರನ್ನ ನಮ್ ಪ್ರತಿಮಾ ಅಂತ ಹೇಳ್ತಾ ಇದ್ರಂತೆ. ಯಾರು? ತಂದೆ ಮುದ್ದು ವಿಠಲ ದಾಸ. ಹಾಗೆ ಅವರಾದ ಮೇಲೆ ಅವರ ಈ ಗುರುಗಳ ಪ್ರತಿಮೆಯ ಮೆರವಣಿಗೆ ಎಲ್ಲಿ ಆಯಿತು ಅಂದ್ರೆ ಗುರು ಗೋವಿಂದ ವಿಠಲ. ಇಡೀ ಜಯಭೇರಿಯನ್ನ ಮೊಳಗಿಸಿ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಸ್ವಾಮಿ? ಎಷ್ಟು ಲಕ್ಷ?
265
ಜನಕ್ಕೆ ಅಂಕಿತ. ಅದೇನು ಬರೆಯೋದು ಅಂಕಿತ ಕೊಡುವುದಲ್ಲ, ಅಂಕಿತ ಕೊಡಬೇಕು ಅನ್ನೋದಕ್ಕೊಂದು ಪದ್ಧತಿ ಇದೆ. ನೀವು ಬರುವುದು, ನನ್ನ ಕೇಳುವುದು, ಕೇಳಿದ ಕೂಡಲೇ ಒಂದು ಪುಸ್ತಕ ಸರಸರ ಬರೆದು ಬಿಟ್ಟು ಯಾವ್ದು ಸ್ಟ್ಯಾಂಪ್ ಹಾಕಿ ಕೊಟ್ಬಿಟ್ರೆ ಅದು ಅಂಕಿತ ಆಗಲ್ಲ. ಅವರತ್ತೆ ಗುರು ಗೋವಿಂದ ದಾಸರತ್ತೆ ಈ ದಾಸ ಪರಂಪರೆಯಲ್ಲಿ ಇಷ್ಟೇ. ಯಾರಾದರೂ ಅಂಕಿತಕ್ಕೆ ಬರ್ತಾರೋ ಅವರಿಗೆ ದಾಸರ ಹೇಳ್ತಾ ಇದ್ರು, ನಿಮಗೂ ಸೂಚನೆ ಆಗಬೇಕು, ನನಗೂ ಸೂಚನೆ ಆಗಬೇಕು, ಅವಾಗ ಕೊಡಬೇಕು ಅಂತ. ಆ ಥರ ಭಗವಂತ ಅವರಿಗೂ, ಯಾರು ತಗೊಂಬವರಿಗೂ ಸೂಚನೆ ಆಗಬೇಕು, ಕೊಟ್ಟವರಿಗೂ ಸೂಚನೆ ಆಗಬೇಕು. ಸೂಚನೆ ಆದರೇನೆ ಹೀಗೆ ಅಂತ ಆ ರೀತಿ ಅಂಕಿತ ಕೊಡ್ತಾ ಬಂದವರೇ ನಮ್ಮ ಗುರು ಗೋವಿಂದ ವಿಠಲದಾಸರು. ಅವರ ಶಿಷ್ಯ ಪರಂಪರೆಯಲ್ಲೆಲ್ಲ ಕೂತಿದ್ದಾರೆ. ಸರಿ, ಪರಂಪರೆ ಮುಗೀತಲ್ಲ, ಇನ್ನ ಗುರುಗಳ ಆರಾಧನೆ ಮಾಡೋಣ. ಅದೇನು ಇಷ್ಟೊತ್ತು ಮಾಡಿದ್ದೇನು? ಇಷ್ಟೇ, ಇಷ್ಟು ಹೊತ್ತು ನಮ್ಮ ದೃಷ್ಟಿ ಎಲ್ಲಿತ್ತು ಅಂದರೆ ವ್ಯಾಸರಾಜರು, ಪುರಂದರದಾಸರು, ವಿಜಯದಾಸರು ಇವರ ಮೇಲೆ ಕೂತಿತ್ತು. ಇಷ್ಟು ಹೊತ್ತು ಆರಾಧನೆ ಮಾಡಿದವು, ನಮ್ಮ ದೃಷ್ಟಿ ಎಲ್ಲಿ ಕೂಡಿತ್ತು? ವ್ಯಕ್ತಿಗಳ ಮೇಲೆ ಕೂತಿತ್ತು. ಇಷ್ಟು ಜನ ಇಷ್ಟಿಷ್ಟು ಸಾಧನೆಗಳು ಮಾಡಲಿಕ್ಕೆ ಕಾರಣವಾದ ಶಕ್ತಿ ಆ ಸ್ವಾಮಿ ಮೇಲೆ ಹೋಗ್ಲಿಲ್ಲ ಮನಸ್ಸು. ಅದು ಆರಾಧನೆಯ ಅಂತ ಒಳಕೋತವ್ರು ಕೇಳ್ತಾರೆ ಅಲ್ವಾ? ನಾವು ಭಜನೆ ಮಾಡೋ ಕಾಲಕ್ಕೂ ಅಷ್ಟೇ, ದಾಸರ ಕಕ್ಷ ಪೂರ್ಣ ಹೇಳ್ತೀವಿ, ಯತಿ ಕಕ್ಷ ಒಂದೊಂದು ಇಬ್ಬಿಬ್ಬರು ಎರಡೆರಡು ಹಾಡು ಹೇಳ್ತೀವಿ, ದೇವತಾ ಕಕ್ಷ ಹೇಳ್ಬಿಡ್ತೀವಿ. ಪಾಪ ಮೂಲೆ ಕೂತಿರ್ತಾನಾತ, ಯಾರು? ದೇವ. ಆತನತ್ತ ಬರಟು ಟೈಮ್ ಆಗ್ಬಿಟ್ಟಿರುತ್ತೆ, ಒಂದೇ ಹಾಡು ಮುಗಿಸಿ ಬಿಟ್ಟಾರ್ಪಣ. ಆದರೆ ಇವರೆಲ್ಲರೊಳಗೆ ಅವನೇ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಹೇಳಿದರೆ ಎಲ್ಲ ಹಾಡು ಅವನದ್ದೇ ಆಗುತ್ತೆ. ಆ ಎಚ್ಚರ ಇರಲ್ಲ, ಇವರದ್ದೇ 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 ಹಾಡು ಅಂತ ಹೇಳಿ ಕೊನೆಗೆ ದೇವರದ್ದು ಅಂತ ಹೇಳ್ತೀವಲ್ಲ, ಅವಾಗ ಇವರೆಲ್ಲರೂ ಕೂಡ ಶಿಷ್ಟಾಗ್ತಾರೆ ನಮ್ಮ ಮೇಲೆ. ಅದಕ್ಕೆ ಹೇಳ್ತಾರೆ, ಗುರು ವಿಜಯ ವಿಠಲ ರೇಯನ ಬಿಟ್ಟು ಮಾಡಿದುದು ಅವಿಧಿಯು. ಇಷ್ಟು ಆರಾಧನೆ ಮಾಡುತ್ತಾ ಇವರು ದೊಡ್ಡವರು ಇವರು ದೊಡ್ಡವರು ಅಂತ ಹೊಗಳಿದರೆ ಅವ್ರಿಗೆ ಬಹಳ ನೋವಾಗುತ್ತಂತೆ. ಹೇಳ್ತಾರೆ ಜೀವನ ಪರಿಸ್ಥಿತಿ ಏನು, ದಾಸರು ಅಂದ್ರೆ ಏನು ಅದು ಹೇಳ್ತಾರೆ. ವಿಜಯದಾಸರು ತುಂಬಾ ಸುಮ್ಮನಾಗಿ ಹೇಳ್ತಾರೆ ಸಾಧನಾ ಭಾಗ ಸುಳಾದಿಗಳಲ್ಲಿ. ಹರಿದಾಸ್ಯ ಅಂದರೆ ಏನು ಅಂದರೆ ಒಂದಿಷ್ಟು ಅಂಕಿತ ತಗೊಂಡು ಪೇಟೆ ಕಟ್ಟಿ ತಾಳ ಹತ್ತ ಆಚಾರವಂತನಾಗಿ ಇದ್ರೆ ಸಾಕ ಅಂದ್ರೆ ಇಲ್ಲ ಅಂದ್ರು ಒಂದಿರಬೇಕು. ಎಲ್ಲಾ ಶರೀರ ತುಂಬಾ ಒಡವೆ ವಸ್ತು ಆಭರಣ ಎಲ್ಲ ಇದೆ, ಪಟ್ಟು ವಸ್ತ್ರ ಎಲ್ಲ ಇದೆ, ಪ್ರಾಣೊಂದಿಲ್ಲ. ಎಲ್ಲ ಇದ್ರೂ ಪ್ರಾಣ ಇಲ್ಲ ಅಂದ್ರೆ ಹೇಗೆ? ಆ ಪ್ರಾಣ ಯಾವುದು ಅಂದ್ರೆ ನೀ ಸ್ವತಂತ್ರ, ನಾನು ಅಸ್ವತಂತ್ರ, ಸದಾ ನಿನ್ನ ಅಧೀನನಯ್ಯ ಎಂಬ ಎಚ್ಚರ ಯಾರಿಗೆ ಸದಾ ಇರುತ್ತೋ ಅವರನ್ನ ದಾಸರು ಅಂತ ಕರೆದ್ರು. ಇಷ್ಟೇ, ದಾಸರು ಅಂದ್ರೆ ಇನ್ನೇನಿಲ್ಲ. ಯಾರ ಹೃದಯದಲ್ಲಿ ಸದಾ ಹರಿ ಹರಿ ಹರಿ, ನಿನ್ನ ಬಿಟ್ಟರೆ ನನಗೆ ಬದುಕೇ ಇಲ್ಲವಯ್ಯ ಎಂಬ ಎಚ್ಚರ ಮೂಡಿರುತ್ತೋ ಜೀವನದಲ್ಲಿ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಮೂಡಿರುತ್ತೋ ಅಂಥವರನ್ನ ದಾಸರು ಅಂದ್ರು. ಅಲ್ಲ, ಅಂಥವ್ರು ಯಾರಾದ್ರೂ ಒಬ್ರು ಇದ್ದಾರ? ಇವರೆಲ್ಲ ಅವರೇ ಅಂದ್ರು. ವ್ಯಾಸರಾದರ ಪರಿಚಯ ಬೇಕಾ? ಅವರ ಮೂಲ ರೂಪಕ್ಕೆ ಹೋಗಿ ಪ್ರಹ್ಲಾದರಾದ ಪರಿಚಯ ಮಾಡಿಕೊಳ್ಳಿ. ಹೇಳ್ತಾರೆ, ಶಯಾನ ಪರ್ಯಟನ್ ಅಷ್ಟನ್ ಪ್ರಪಿಬನ್ ಬ್ರುವನ್ ನಾನು ಸಂದದ ಏತಾನಿ ಗೋವಿಂದ ಪರಿರಂಭಿತ. ತಿಂದ್ರು ಕೂತರು ಎದ್ರು ಮಲಗಿದ್ರು ಓಡಾಡ್ತಾ ಇದ್ರು ಏನು ಮಾಡ್ತಾ ಇದ್ರು ಕೂಡ ಅವರಿಗೆ ದೇವರ ಗುಂಗಲ್ಲೇ ಇರ್ತಾ ಇದ್ರಂತೆ. ಏನು ಹೊರಗಿದ್ದ ಎಚ್ಚರವೇ ಇಲ್ಲ, ಮಾಡ್ತಾ ಇದ್ರಲ್ಲ, ಎಲ್ಲ ಮಾಡ್ತಾ ಇದ್ರು ದೇವರಲ್ಲೇ ಮನಸ್ಸಿಟ್ಟಿದ್ರಂತೆ. ಆ ಮನಸ್ಸಿಡೋದು ನಾವಿಟ್ಟಂತೆ, ದೂಡಿ ದೂಡಿ ದೇವರ ಹತ್ರ ಹೋಗು ಹೋಗು ಅಂದ್ರೆ ಹೋಗಲ್ಲ ಅಂತ ಬರ್ತಾ ಇರುತ್ತೆ ಮನಸ್ಸು. ನಾವು ಪ್ರಯತ್ನ ಪೂರ್ವಕ ಜಪ ಕೊಡ್ತೀವಿ, ಜಪ ಕೂತಾಗ ದೇವರ ಹತ್ರ ಹೋಗು ಅಂತ ಹೇಳ್ತೀವಿ, ಕೇಳುತ್ತಾ ಮಾರುಕಟ್ಟೆಯಲ್ಲಿ ಕೂತಿರುತ್ತೆ. ಮತ್ತೆ ಅವರದ್ದು ಹಾಗಲ್ಲ, ಅವರು ಪ್ರಯತ್ನ ಪಡದೇನೆ ಅವರ ಮನಸ್ಸು ದೇವರ ಕಡೆ ಸದಾ ಹೋಗಿ ಅಲ್ಲೇ ಕೂತಿರುತ್ತೆ. ಪಾಪ ಇವರು ಸ್ವಲ್ಪ ಬಾ ಹೊರಕ್ ಹೋಗೋಣ ಅನ್ನ ಬರಲ್ಲ ಅಂತ ಅಲ್ಲೇ ಕೂತಿರುತ್ತೆ ಮನಸ್ಸು. ಅಂಥದ್ದು ಇವರ ಸಾಧನೆ. ಅಂತಹ ಸಾಧನೆ ಬಂದವರೇ ದಾಸರು. ದಾಸರ ಪರಿಚಯ ಆಯ್ತಲ್ಲ. ದಾಸರು ಅಂದ್ರೆ ಯಾರ ಮನಸ್ಸು? ಭಾಗವತ ಏಕಾದಶ ಸ್ಕಂದದಲ್ಲಿ ಹೇಳುತ್ತಾರೆ, ಯಾರಯ್ಯ ಭಾಗವತೋತ್ತಮರು ಅಂತ ಹೇಳ್ತಾರೆ. ನಚಲತಿ ಭಗವತ್ ಪದಾರವಿಂದಾತ್ ಲವ ನಿಮಿಷಾರ್ಧಮಿಸ್ಮಸ ವೈಷ್ಣವ್ಯ. ದೇವರ ಪದಾರವಿಂದದಿಂದ ಅರ್ಧ ನಿಮಿಷವೂ ಕೂಡ ಯಾರ ಮನಸ್ಸು ಕದಲದೇ ಇರುತ್ತೋ ಅವರನ್ನ ವೈಷ್ಣವರು ಭಗವತೋತ್ತಮರು ಅಂತಾರೆ. ಇಷ್ಟು ಹೊತ್ತು ಪರಿಚಯ ಮಾಡಿಕೊಟ್ಟಿದ್ವಲ್ಲ, ಇವರ ಮಿನಿಮಮ್ ಕ್ವಾಲಿಫಿಕೇಶನ್, ಮ್ಯಾಕ್ಸಿಮಮ್ ಹೇಳಿಲ್ಲ, ಮಿನಿಮಮ್ ಕ್ವಾಲಿಫಿಕೇಶನ್ ಏನದು? ಶ್ರೀಹರಿಯ ಪದಾರವಿಂದದಲ್ಲಿ ಸದಾ ಸದಾ ಮನಸ್ಸಿಟ್ಟವರೇ ಅವರು. ನಾವು ಕೇಳ್ತೀವಿ ಏನಂತ ಮುಗಿತ ಸಮಯ
ಇಲ್ಲಿ ಸ್ವಲ್ಪ ಜಾಗ
ಮಾಡಬೇಕು.
ಹೌದಾ, ಆಯ್ತು ಮುಗಿತ. ಇನ್ನು ಸಾಕ್, ಇನ್ನು ಹೆಚ್ಚಿಗೆ ಯಾರು ಮಾತಾಡಿದ್ರು ಸಾಕ್, ನಾನು ಮಾತಾಡಿ ಒಬ್ಬರು ಮಾತಾಡಿ ಚೆನ್ನಾಗಿರುತ್ತೆ, ಅದನ್ನ ಪ್ರವಚನ ಅಂತಾರೆ. ಎಲ್ಲರೂ ಮಾತಾಡೋದು ಪ್ರವಚನ ಆಗುತ್ತೆ. ಸರಿ, ಈ ರೀತಿಯಲ್ಲಿ ಸದಾ ದೇವರಲ್ಲೇ ಮನಸ್ಸಿಟ್ಟವರನ್ನ ದಾಸರು ಅಂತ ಹೇಳಿದರೆ ಅವರು ದೇವರಲ್ಲಿ ಮನಸ್ಸಿಟ್ಟರು, ನಾವ್ಯಾಕೆ ಇಡಬೇಕು ಹೇಳಿದರೆ ಅರಣ್ಯಕಾಚಾರ್ಯ ಹೇಳುತ್ತಾರೆ, ನೀವೆಲ್ಲ ಸಾಧನೆ ಮಾಡ್ಲಿಕ್ಕೆ ಬಂದವರಲ್ಲ, ಸಾಧನೆ ಎಂದರೆ ಏನು ಗೊತ್ತಾ ಅಂತ ಕೇಳುತ್ತಾರೆ. ಸಾಧನೆ ಎಂದರೆ ಇಷ್ಟೇ, ಏನ ಕೇನ ಮಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ ಚರಣಾಬ್ಜಯೋಹ ಇದನೇವ ಸಾಧನ ಮೀರಿತಂ. ಏನು ಸಾಧನ ಅಂದರೆ ಬದುಕಿದಷ್ಟು ಕಾಲ ಪ್ರತಿ ವರ್ಷ ಪ್ರತಿದಿನ ಪ್ರತಿ ಕ್ಷಣ ಶ್ರೀಹರಿಯ ಪದಾರವಿಂದದಲ್ಲಿ ಆದರಪೂರ್ವಕವಾಗಿ ಮನಸ್ಸಿಡುವುದೇ ಜೀವನದ ಗುರಿ. ಹೇಳಿದರಲ್ಲ, ಗುರು ಬೇಕು, ಗುರು ಬೇಕು, ಜೀವನಕ್ಕೆ ಗುರಿ ಬೇಕು ಅಂತ. ನಮಗೆ ಗುರಿಯೇ ಗೊತ್ತಿಲ್ಲ, ಆ ಗುರಿಯನ್ನು ಹೇಳುತ್ತಾರೆ. ಇವತ್ತಿನ ದಿನ ದೇವರಲ್ಲೇ ಮನಸ್ಸಿಟ್ಟರೆ ಈ ದಿನ ಸಾರ್ಥಕ. ಮಾರನೇ ದಿನ ಸಿಲೆಬಸ್ ಏನು? ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ದೇವರಲ್ಲೇ ಮನಸ್ಸಿಡಬೇಕು. ಈ ತರ ಸದಾ ದೇವರಲ್ಲೇ ಮನಸ್ಸಿಟ್ಟು ಜೀವನವನ್ನ ಗೆದ್ದು ಜಗತ್ತಿಗೆ ದಾರಿ ತೋರಿದಂತಹ ಮಹಾನುಭಾವರು ಅದನ್ನ ಹರಿದಾಸ್ಯ ಅಂತ ಕರೀತಾರೆ. ಸರಿ, ಯಾಕೆ ವಿಷಯ ಇಲ್ಲಿಗೆ ತಂದೆ? ದೊಡ್ಡವರು ಅವರ ಆರಾಧನೆ ಆಯಿತು, ಅವರ ಮಹಿಮೆ ತಿಳ್ಕೊಂಡವು, ಇನ್ನೇನು ಊಟಕ್ಕೆ ಸಮಯ ಆಯಿತು, ಊಟ ಮಾಡಿ ಹೋದ್ರೆ ಆಯ್ತಲ್ಲ. ಅವರ ಮಹಿಮೆ ತಿಳ್ಕೊಂಡ್ರೆ ಮತ್ತೆ ಇನ್ನೊಂದ್ಸಲ ಬರ್ಲಿಕ್ಕಾಗುತ್ತೆ, ಭಕ್ತಿಯಿಂದ ಇಲ್ಲಿ ಬರ್ಲಿಕ್ಕಾಗುತ್ತೆ, ಅವರ ಮೇಲೆ ಭಕ್ತಿ ಬೆಳೆಯುತ್ತೆ. ಮುಂದೇನು ಅಂದ್ರೆ ನಮ್ಮ ಪಾಡಿಗೆ ನಾವೇ, ನಮ್ಮ ಜೀವನ ನಮ್ದೇ, ಈ ದೊಡ್ಡವರು ಆ ದೊಡ್ಡವರಾಗೇ ಉಳಿತಾರೆ, ನಾವು ಹಾಗೇ ಉಳಿದಿರ್ತೇವೆ, ಆರಾಮನೆ ಬಂದು ಹೋಗ್ತಾ ಇರ್ತೇವೆ. ಅಲ್ಲಲ್ಲಂತೆ, ನಾವು ಅವರಂತೆ ಆಗಲ್ಲ, ಅವರ ಹಾದಿಯಲ್ಲಿ ನಡೆದರೆ ನಿಜವಾದ ಆರಾಧನೆ ಆಗುತ್ತೆ. ಅವರು ಮಾಡಿದ್ದೇನು? ಸತತ ಶ್ರೀಹರಿಯ ಸ್ಮರಣೆ. ಸತತ ಶ್ರೀಹರಿಯ ಸ್ಮರಣೆ ಅದು ಯಾವುದರ ಜೊತೆ? ನೀನೇ ಸ್ವತಂತ್ರ, ನಾನು ಅಸ್ವತಂತ್ರ, ನಿನ್ನ ಸ್ಮರಣೆಯನ್ನು ನೀನೇ ಕೊಡತಾ ಇದ್ದೀಯಾ ಎಂಬ ಎಚ್ಚರಪೂರ್ವಕ ದೇವರ ಸ್ಮರಣೆ. ಅದು ಮಾಡಿದವರೇ ಮಹಾನುಭಾವರು. ಅಂಥ ಸ್ಮರಣೆ ನಾವು ಕೂಡ ದಿನಾಗ್ಲೂ ಮಾಡೋಣ. ಆರಾಧನೆ ಬಂದಿದ್ವಲ್ಲ, ದಾಸರ ಆರಾಧನೆ ಬಂದಿದ್ದೇವೆ ಅಂದ್ರೆ ಏನಾದ್ರೂ ಚೂರು ಪಡ್ಕೊಂಡು ಹೋಗ್ಬೇಕಲ್ಲ, ಒಂಚೂರು ಕಲ್ಸಕ್ರಿ ಮಂತ್ರಾಕ್ಷತೆ ಪಡ್ಕೊಂಡು ಹೋದ್ರೆ ಏನು ಉಪಯೋಗ? ಏನಾದ್ರೂ ಮನಸ್ಸಲ್ಲಿ ಬರಬೇಕಲ್ಲ, ಏನು ಬರಬೇಕು? ಸ್ವಾಮಿ ಒಂದ್ ದಿವಸ ಆರಾಧನೆ ಮಾಡಿದ್ರೆ ಸಾಕಾಗ್ತದೆ, ದೊಡ್ಡವರದ್ದು ಇಡೀ ವರ್ಷ ಮಾಡಬೇಕು. ವರ್ಷ ಇಷ್ಟು ಜನ ಮತ್ತೂ ಸೇರಲ್ಲ, ದಿನಾಗೂ ಬರ್ತಾರ, ಊಟಕ್ಕೆ ಹಾಕ್ಲಿಕ್ಕೆ ಆಗಲ್ಲ, ಅದಕ್ಕೆ ಇಡೀ ದಿನ ಅವರ ಆರಾಧನೆ ಒಬ್ಬರೇ ಮಾಡೋಣ, ನಾವು ಕೂತ ಕಡೆ ಮಾಡೋಣ. ಅಲ್ಲ, ಬರ್ತಾರ ಅಂದ್ರೆ ಬರ್ತಾರೆ ಎಂಬುದಕ್ಕೆ ಅವರ ಜೀವನವೇ, ಅವರ ವಿಶೇಷವಾದ ಚರಿತ್ರೆಯೇ ಸಾಕ್ಷಿ. ಅವರ ಶಿಷ್ಯರೊಬ್ಬರು, ಅವರ ಹೆಸರು, ಅವರು ಯಾರೋ ಇಲ್ಲಿ ಬಂದು ಹೇಳಿದ್ರಲ್ಲ, ಒಬ್ಬರು ಪಂಡಿತರಾಗಿದ್ದರು, ಹೈವದನಾಚಾರ್ಯರು ಅಂತ, ಹೈವದನಾಚಾರ್ಯರು ಅಂತ. ಅವರು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡಿದ್ರು. ಅವರ ಹತ್ರ ಒಬ್ಬರು ಹೋಗಿ ಹೇಳಿದ್ರು, ನೀವೆಲ್ಲ ಅಧ್ಯಯನ ಮಾಡಿಕೊಂಡಿದ್ದೀರಾ, ಎಲ್ಲ ಇದೆ. ಆದರೆ ಆಧ್ಯಾತ್ಮದ ಭಗವಂತನ ಕಡೆ ಹಾದಿ ತೋರುವಂತ ಅನುಭವ ಇದ್ದ ಗುರುಗಳ ಪರಿಚಯ ಆದ್ರೆ ಒಳ್ಳೆದು, ಅವರ ಅನುಗ್ರಹ ಪಡ್ಕೊಳ್ಳಿ ಅಂತ ಇವರನ್ನ ತೋರಿದ್ರು. ಅವರು ಇವರ ಹತ್ತಿರ ಬಂದು ಅನುಭವದಿಂದ ಅಂಕಿತ ಪಡ್ಕೊಂಡ್ರು. ಅಂಕಿತ ಪಡ್ಕೊಂಡು ಇಲ್ಲೇ ಅಂಕಿತ ಪಡ್ಕೊಂಡು ಇದನ್ನ ಇಷ್ಟ ಆಗಿದ್ದಿಲ್ಲ, ಎಲ್ಲ ಕಾಡು, ಈಗ್ಲೂ ಕಾಡೆ, ಅವಾಗ ಇನ್ನ ಕಾಡು, ಕಾಳ ಹಾದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಗುರುಗಳ ಅನುಗ್ರಹ ಪಡ್ಕೊಂಡು ಇಲ್ಲಿಂದ ಅವ್ರ ಯುದ್ಧದಲ್ಲಿ ರಾಣೆಬೆನ್ನೂರಿಗೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಂತ ದೀಕ್ಷಾ ಆತನಿಗೆ. ನಾವು ಬೆಂಗಳೂರು ಹೋಗ್ಲಿಕ್ಕಾಗಲ್ಲ, ನಡ್ಕೊಂಡು ಹೋಗ್ಬೇಕು ಅಂತ ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಚಿರತೆ ಒಂದು ಕಾಡು ಹಂದಿ ಎರಡೂ ಬರ್ತಾ ಇವೆ ಇವ್ರ ಮೇಲಕ್ಕೆ. ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಇಲ್ಲೆಲ್ಲಿ ಬರೆದ ಚಿರತೆ ಚೂರು ಮೇಲಕ್ಕೆ ಹೋಗಿ ನೋಡಿ. ಸಂಜೆ ಮೇಲಿನ ಯೋಗಾನೃಸಿಂಹದೇವರ ಹತ್ರ 6 ಗಂಟೆ ಆದ ಮೇಲೆ ಯಾರು ಹೋಗ್ಲಿಕ್ಕಿಲ್ಲ. ಇಲ್ಲಿದ್ದ ಮೊನ್ನೆ ಮೊನ್ನೆನೆ ಒಬ್ಬರ ಅರ್ಚಕರನ್ನ ಹುಲಿ ಬಂದು ಹಿಡಿದಿತ್ತು. ಈಗಲೂ ಯಾವಾಗೂ ತಿರುಗ್ತಾ ಇರುವಂತಹ ಜಾಗ ಹುಲಿಗಳೆಲ್ಲ ಬಂದ್ರ ದೇವರು.